ವಿಶ್ವಶ್ಯೋದಯ ಮಾತನೋತಿ ತನನು ತ್ರಾಣಂ ವಿಧತ್ತೇ ಪುನಃ ಸೌಖ್ಯಾಪ್ತೀತರಹಾನಿ ಸಾಧನವನಂ ಭಕ್ತಿ ಶ್ರುತಿರ್ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚ ಯಃ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭ. ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರಣಮ್ಯ ಶಿರಸಾ ಗುರೂನ್ ವ್ಯಾಕರಿಷ್ಯೇ ಯಥಾಬೋಧಂ ವಿಷ್ಣುತತ್ವ ವಿನಿರ್ಣಯ. ಓಂ ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಈಗ ನತು ತದ್ವಿತೀಯಮಸ್ತಿ ಯತ್ತದ್ ಬ್ರಹ್ಮ ದ್ವೈತತ್ವೇನ ನ ಪಶ್ಯತಿ ತದೇವ ದ್ವಿತೀಯಂ ನ ಇತ್ಯಾಹ ಹೃದಯಶ್ಚ ಭವತಿ. ಮುಂದಾಯ್ತೀಗ ತಥಾ ತದ್ವಾ ಅಸ್ಯ ಏತದ್ ಆಪ್ತಕಾಮಂ ಅಕಾಮಂ ರೂಪಮಿತಿ ಷಷ್ಟ್ಯ ರೂಪರೂಪವದ್ ಭೇದಶ್ಚ ತನ್ನಿರಾಕರ್ತುಂ ಇದಮುಚ್ಯತೆ ನತು ತದ್ವಿತೀಯಮಸ್ತಿ. ಇಲ್ಲಿ ಏನು ಹೇಳಲ್ಪಟ್ಟಿದ್ದಾರೆ, ಬ್ರಹ್ಮನನ್ನು ಬಿಟ್ಟು ಬೇರೊಂದು ವಸ್ತು ಇಲ್ಲ ಅಂತ ಹೇಳೋದು ಹೊರಟಿಲ್ಲ. ಏನಂತ ಹೇಳೋದು ಕೊಟ್ಟಿದ್ದಾರೆ ಅಂದರೆ ನತು ಸುಷುಪ್ತೋ ಭೇದಾಭಾವ ಮಿತಿ ಏವ ಶಬ್ದಾರ್ಥ ಶುಕ್ಲಸ್ಯ ನೀಲಸ್ಯ ಪಿಂಗಲಸ್ಯ ಹರಿತಸ್ಯ ಲೋಹಿತಸ್ಯ ಪೂರ್ಣಾಹ ಇತಿ ನಾಡೀನಾಂ ಪರಸ್ಪರ ವಿಲಕ್ಷಣ ರೂಪವದ್ಭಿ ಭಗವದ್ರೂಪೈ ವ್ಯಾಪ್ತತ್ವ ಮುಕ್ತ ತೇನ ತದ್ರೂಪಾಣ ಭೇದ ಪ್ರಾಪ್ತ. ಇಲ್ಲಿ ರೂಪರೂಪಗಳಿಗೆ ಭೇದ ಅಂತ ಮೇಲೆ ಕನಿಷ್ಠ ಅದು ನಿರಾಕರಣೆ ಮಾಡಲಿಕ್ಕೆ ಏನಂತ ಹೇಳಿದ್ದಾರೆ, ಅದು ತದ್ವಿತೀಯಮಸ್ತಿ ಹಾಗಿಲ್ಲ. ಪರವಾದ ರೂಪರೂಪಗಳಿಗೆ ರೂಪಗಳಿರೋದುಂಟು, ಇಲ್ಲ ಅಂತ ಅನಂತಾನಂತ ರೂಪಗಳಿದ್ದರೂ ಕೂಡ ಏನಿಲ್ಲ ಅವುಗಳ ಮಧ್ಯೆ ಭೇದ ಇಲ್ಲ. ತಥಾ ಇನ್ನೊಂದು ತದಾ ತದ್ವಾ ಅಸ್ಯ ಏತದ್ ಆಪ್ತ ಕಾಮಂ ಅಕಾಮಂ ರೂಪವಿಧಿ ಷಷ್ಟ್ಯ ರೂಪರೂಪವದ್ ಭೇದಶ್ಚ. ಮತ್ತಿನ್ನೇನು ಬಂತು, ಅಸ್ಯ ಏತದ್ ಆಪ್ತ ಕಾಮಂ ಅಕಾಮಂ ರೂಪಂ, ಅಸ್ಯ ರೂಪಂ ಅಂತ ಬಂತು. ಅಸ್ಯ ರೂಪಂ ಅಂದಾಗ ಏನಾಗುತ್ತೆ, ಇವನ ರೂಪ ಅಂತ ಹೇಳಿದಾಗ ಏನಾಯ್ತು, ಅಲ್ಲಿಗೆ ರಾಜ್ಞ ಪುರುಷ ರಾಜನ ಪುರುಷ, ರಾಜನಿಗೂ ಪುರುಷನಿಗೆ ಏನು ಸಂಬಂಧ, ಭೇದ ಇಲ್ಲೂ ಹಾಗೆ ಬಂತ ಅಂತ ಬಂತು. ರೂಪ ರೂಪವದ್ ಭೇದಶ್ಚ. ಮತ್ತೆ ತನ್ನ ನಿರಾಕರ್ತುಂಬಿದ ಮುಚ್ಚಿದೆ, ಎರಡನ್ನು ನಿರಾಕರಣ ಮಾಡೋದಕ್ಕೋಸ್ಕರವಾಗಿ ನತು ತದ್ವಿತೀಯಮಸ್ತಿ ಅಂತ ಬಂದಿದೆಯೇ ಹೊರತು ಬ್ರಹ್ಮನನ್ನು ಬಿಟ್ಟು ಬೇರೊಂದು ವಸ್ತು ಇಲ್ವೇ ಇಲ್ಲ ಅಂತ ಹೇಳೋ ಅರ್ಥದಲ್ಲಿ ಬಂದಿಲ್ಲ. ಹೇಳಿ ಜಗದೇಕ ವೀರ, ಜಗತ್ತಿಗೆ ಶ್ರೇಷ್ಠ ವೀರ ಅಂತ, ಅವನೊಬ್ಬನೇ ವೀರ ಅಂತಲ್ಲ, ಬಹಳ ಜನ ವೀರ ಇರ್ತಾರೆ. ಪ್ರಧಾನ ವೀರ ಅಂದರೆ ಯಾರು, ಈತನೇ. ಆ ಅರ್ಥದಲ್ಲಿ ಬಂದಿದೆ. ಇನ್ನೊಂದು ಅರ್ಥ ಈ ಅರ್ಥ, ರೂಪರೂಪಗಳಿಗೆ ಭೇದವನ್ನು ನಿರಾಕರಣೆ ಮಾಡ್ತಕ್ಕಂಥದ್ದು ಒಂದು, ಮತ್ತು ಅವನಿಗೂ ಅವನ ಗುಣಾದಿಗಳಿಗೂ ಭೇದವನ್ನು ನಿರಾಕರಣೆ ಮಾಡೋದು ಇನ್ನೊಂದು. ಹೃತ್ ಅಸ್ಯ ಭವತೀತಿ ಹೃದಯ ಶಬ್ದೇನ, ಹೃತ್ ಅಸ್ಯ ಭವತೀತಿ ಹೃದಯ ಶಬ್ದೇನ ಪ್ರಕೃತ ಬ್ರಹ್ಮ ಭಗವಾನ್ ಯತ್ ಯಸ್ಮಾತ್ ಶುಕ್ಲಾಧಿಕಂ ರೂಪಂ ದ್ವೈತಂ ಸ್ವತಃ ಪರಸ್ಪರಂಚ ಭಿನ್ನಂ ನ ಪಶ್ಯತಿ ತಸ್ಮಾತ್ ತದ್ವಿತೀಯಂ ನಾಸ್ತಿ ನ ಭವತಿ. ಅದಕ್ಕೆ ಭಗವಾನ್ ಯಸ್ಮಾತ್ ಶುಕ್ಲಾಧಿಕಂ ರೂಪಂ ದ್ವೈತಂ ಸ್ವತಃ ಪರಸ್ಪರಂಚ ಭಿನ್ನಂ ನ, ಪರಸ್ಪರ ಭಿನ್ನವೂ ಅಲ್ಲ, ರೂಪಾದಿಗಳಿಂದ ಭಿನ್ನವೂ ಅಲ್ಲ. ಅದನ್ನು ಹೇಳೋದಕ್ಕೋಸ್ಕರ ಮುಕ್ತನಿಗೆ ಹೇಗೆ ಕಾಣ್ತಾ ಇದೆ ಪರಮಾತ್ಮನ ಬಗ್ಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಇಲ್ಲಿ ಶಾಸ್ತ್ರ ಓದಿ ತಿಳ್ಕೊಂಡಿರ್ತಾರೆ, ಮುಂದೆ ಅಪರೋಕ್ಷ ಜ್ಞಾನ ಬಂದಿರ್ತದೆ, ಅಲ್ಲಿ ಸ್ಪಷ್ಟ ನೋಡ್ತಾ ಇದ್ದಾನೆ. ತಸ್ಮಾತ್ ತದ್ವಿತೀಯಂ ನಾಸ್ತಿ ನ ಭವತಿ, ಭಗವತಾ ಭಿನ್ನತ್ವೇನ ಅದೃಷ್ಟತ್ವೇಪಿ ಕುತೋ ನ ಭಿನ್ನಂ ನಹಿ ಅಸ್ಮಾಭಿಃ ಶುಕ್ತಿಕಾಯ ಭಿನ್ನತ್ವೇನ ಅದಿತಂ ನ ದೃಶ್ಯತೆ ಇತ್ಯೇತಾವತ ತತ್ತತೋ ನ ಭಿನ್ನಂ ಮೈವಂ ಪಶ್ಯನ್ ಸರ್ವಜ್ಞೇವ ತಚ್ಚುಕ್ಲಾಧಿಕಂ ಭಿನ್ನತ್ವೇನ ನ ಪಶ್ಯತಿ ವೈ. ಆಗ ಒಂದು ಪ್ರಶ್ನೆ ಬಂತು, ಭಗವತಾ ಭಿನ್ನತ್ವೇನ ಅದೃಷ್ಟತ್ವೇಪಿ ಕುತೋ ನ ಭಿನ್ನಂ, ಪರಮಾತ್ಮನೇ ಭಿನ್ನ ಅಂತ ಕಂಡಿಲ್ಲ ಅಂತ ತಿಳ್ಕೊಬೋಣ, ಆದ್ರೂ ಭಿನ್ನ ಯಾತಕ್ಕಾಗಬಾರದು, ಕಂಡಿಲ್ಲ ಅಂದ ಮಾತ್ರಕ್ಕೇನೆ ಭಿನ್ನ ಆಗಬಾರದು ಅಂತ ಏನೂ ಇಲ್ವಲ್ಲ. ನಹಿ ಅಸ್ಮಾಭಿಃ ಶುಕ್ತಿಕಾಯ ಭಿನ್ನತ್ವೇನ ಅದಿತಂ ನ ದೃಶ್ಯತೆ ಇದಂ ರಜತಂ ಅಂತ ಕಂಡಾಗ, ಶುಕ್ತಿಯನ್ನು ನೋಡಿದ, ಇದಂ ರಜತಂ ಅಂತ ತಿಳ್ಕೊಂಡ, ಅಲ್ಲಿ ಏನಾಗಿದೆ ನಮಗೆ, ಶುಕ್ತಿಗ ರಜತಕ್ಕೆ ಏನು ಕಂಡಿಲ್ಲ ನಮಗೆ, ಈಗ ಅಲ್ಲಿ ಭೇದ ಕಂಡಿಲ್ಲ ಹೊತ್ತಾನೆ. ಅದೇ ರೀತಿ ದೇವರಿಗೆ ಆಗಲಿ, ಭೇದ ಇದೆ ಭೇದ ಕಂಡಿಲ್ಲ ಅಂತ ತಿಳ್ಕೊಬೋಣ. ಅಸ್ಮಾಭಿ ಶುಕ್ತಿಕಾಯ ಭಿನ್ನತ್ವೇನ ರಜತಂ ನ ದೃಶ್ಯತೆ ಇತ್ತೇತಾವತ ತತ್ತತೋ ನ ಭಿನ್ನಂ. ಆ ಕಾಲಕ್ಕೆ ಶುಕ್ತಿಯನ್ನೇ ರಜತ ಅಂತ ತಿಳ್ಕೊಂಡ ಕಾಲಕ್ಕೆ ಶುಕ್ತಿಗಳ ಜೊತೆ ಏನಂತ ತಿಳ್ಕೊಂಡಾಗಾಯ್ತವನೀಗ, ಅಭೇದವನ್ನು, ಅದು ಪ್ರಮಾ ಏನದು, ಸರಿಯಾದ ಜ್ಞಾನನ ಅಲ್ಲ. ಅದೇ ರೀತಿಯೇ ಆಗಲಿ, ಮೈವಂ ಪಶ್ಯನ್ ಸರ್ವಜ್ಞ ಏವ, ನಮಗೆ ಈ ಸಂಭಾವಿತ ಇದು, ಶುಕ್ತಿನ ರಜತ ಅಂತ ತಿಳ್ಕೊಳ್ಳೋದು ನಮಗೆ ಸಂಭಾವಿತ, ಯಾತಕ್ಕೆ ನಾವು ಅಲ್ಪಜ್ಞರು, ನಾವು ಭ್ರಾಂತಿ ನಮಗೆ ಸಂಭಾವಿತ. ದೇವರು ಎಂಥವನು, ಪಶ್ಯನ್ ವೈ ನ ಪಶ್ಯತಿ, ಪಶ್ಯನ್ ಸರ್ವದಾ ಸರ್ವಂ ಪಶ್ಯನ್ ಅಂತ ಸರ್ವಜ್ಞ ಅಂತ ಅರ್ಥ. ಪಶ್ಯನ್ ಸರ್ವಜ್ಞ ಏವಂತ ಶುಕ್ಲಾಧಿಕಂ ಭಿನ್ನತ್ವೇನ ಪಶ್ಯತಿ ವೈ. ಸರ್ವಜ್ಞ ನೋಡೋದಕ್ಕೂ ಸಾಮಾನ್ಯ ನೋಡೋದಕ್ಕೂ ವ್ಯತ್ಯಾಸ ಇದೆ. ಇವತ್ತು ಯಾರು ಹೇಳಿ ರೋಗ ಇಲ್ಲ ಅಂತ ಉಪಯೋಗ ಇಲ್ಲ, ಡಾಕ್ಟ್ರ್ ಹೇಳಿದ್ದಾರೆ ಅಂತ ಅದಕ್ಕೆ ಬೆಲೆ ಇದೆ ಹೊತ್ತಾನೆ. ಡಾಕ್ಟ್ರ್ ಹೇಳೋದು ರೋಗ ಇದೆ ಅಂತ ಹೇಳೋದಕ್ಕೂ ಯಾರು ಅಧಿಕೃತ ವ್ಯಕ್ತಿಗಳು, ಡಾಕ್ಟ್ರೇಟ್ ರೋಗ ಇಲ್ಲ ಅಂತ ಹೇಳೋದಕ್ಕೆ ಏನ್ ಮಾಡಬೇಕು? ಡಾಕ್ಟ್ರೆ ಆಗ್ಬೇಕು. ಮೆಡಿಕಲ್ ಸರ್ಟಿಫಿಕೇಟ್ ತರ್ತಾರೆ. ಯಾರೋ ಕೊಟ್ಟರೆ ಮೆಡಿಕಲ್ ಸರ್ಟಿಫಿಕೇಟ್ ಅಲ್ಲ. ಯಾರು ಕೊಡಬೇಕು? ಸಂಬಂಧಪಟ್ಟ ವೈದ್ಯನೇ ಕೊಡಬೇಕು, ಬೇರೆಯವ್ರು ಕೊಡಬಾರ್ದು. ಮುಂದೆ ಆರೋಗ್ಯ ಸರಿ ಹೋಗಿದೆ ಅಂತ ಹೇಳಬೇಕು. ಮತ್ತೆ ಯಾರು ಹೇಳಬೇಕು? ವೈದ್ಯನೇ ಹೇಳಬೇಕು. ಲೀವ್ ತಗೊಳ್ಳೋದಕ್ಕೂ ಕೊಡಬೇಕು. ಮತ್ತೆ ಲೀವ್ ಮುಗಿಸ್ಕೊಂಡು ವಾಪಸ್ ಬಂದ್ರೆ ಏನ್ ಮಾಡ್ಬೇಕೀಗ? ಐ ಆಮ್ ಫಿಟ್ ಅಂತ ಮತ್ತೆ ಕೊಡ್ಬೇಕು. ಯಾರು ಕೊಡ್ಬೇಕು ಅದನ್ನ? ವೈದ್ಯ ಕೊಡಬೇಕು. ಅದೇ ರೀತಿ ಯಾಕೆ ವೈದ್ಯನಿಗೇನು ಗೊತ್ತು? ರೋಗ ಇರೋದು ಇಲ್ಲದೆ ಎರಡೂ ಗೊತ್ತು. ಸರ್ವಜ್ಞ, ಎಲ್ಲವನ್ನೂ ಕಾಣ್ತಕ್ಕಂಥ ಪರಮಾತ್ಮನಿಗೆ ಭೇದಾಭಾವ ಕಂಡಾಗ ಏನಂತ ಅರ್ಥ? ಭೇದ ಇಲ್ಲ ಅಂತಾನೆ ಅರ್ಥ. ಗೊತ್ತಾಯ್ತಾ? ನಮಗೆ ಕಂಡ್ರೆ ಏನಿರಬಹುದು? ಭ್ರಾಂತಿ ಆಗಿರ್ಬೋದು. ನನದಿಶ್ಯತಿ ತೇತಾವತ ತತ್ತತೋ ನ ಭಿನ್ನ ಮೈವಂ ಪಶ್ಯನ್ ವೈ ನ ಪಶ್ಯತಿ ಅಂತ. ಅದಕ್ಕೆ ವೇದವಾಕ್ಯ ಏನಂತ ಹೇಳಿದೆ? ಎತ್ತದ್ ಬ್ರಹ್ಮ ದ್ವೈತತ್ವೇನ ನ ಪಶ್ಯತಿ ತದೇವ ದ್ವಿತೀಯಂ ನ ಇತ್ಯಾಹ ತಚ್ಚುಕ್ಲಾದಿಕಂ ಭಿನ್ನತ್ವೇನ ನ ಪಶ್ಯತಿ ವೈ. ಶುಕ್ಲಾದಿ ರೂಪಗಳು ಅಂತ ಹೇಳಿದೆ ನಿನ್ನೆ, ವಾಸುದೇವಾದಿ ರೂಪಗಳು. ಅವುಗಳನ್ನೇನಂತ ಪರಮಾತ್ಮ ಕಾಣೋದಿಲ್ಲ, ಭಿನ್ನ ಅಂತ ಕಾಣೋದಿಲ್ಲ. ಏವಂ ತರ್ಹಿ ಜೀವ ಜಡಾತ್ಮಕಂ ವಿಶ್ವಮಪಿ ಕಿಂ ತಥೋ ನ ಭಿನ್ನಂ ನ ಇತ್ಯುಚ್ಯತೆ. ಹಾಗಿದ್ರೆ ಏವಂ ತರ್ಹಿ ಜೀವ ಜಡಾತ್ಮಕಂ ವಿಶ್ವಮಪಿ, ಜೀವ ಜಡಾತ್ಮಕ ಸ್ಥಾವರ ಜಂಗಮಾತ್ಮಕವಾದಂಥ ಜಗತ್ತು ಕೂಡ ತಥೋ ನ ಭಿನ್ನಂ ನ ಇತ್ಯುಚ್ಯತೆ. ತಥೋ ನ ಭಿನ್ನಂ ನ, ಅವನಿಂದ ಭಿನ್ನ ಅಲ್ಲ, ಅವ ಇದು ಭಿನ್ನ ಅಲ್ಲ, ಅದು ಭಿನ್ನ ಅಲ್ಲ ಅಂತ ಹೇಳೋದಕ್ಕೆ ಹೊರಟಿಲ್ಲ. ಮತ್ತೆ ಯತ್ ಯಸ್ಮಾತ್ ಭಗವಾನ್ ಯತ್ ಜೀವಾದಿಕಂ ವಿಭಕ್ತಂ ತಥೋ ವಿಭಕ್ತಂ ಭಿನ್ನಂ ಪಶ್ಯೇತ್. ಎರಡು ಪ್ರಶ್ನೆ ಈಗ ಪರ್ವದ ರೂಪರೂಪಗಳೆಲ್ಲ ಇರೋದು ಒಂದು, ಮತ್ತೆ ಜೀವ ಜಗತ್ತೆಲ್ಲ ಇರೋದು ಇನ್ನೊಂದು. ಎರಡು ಭಾಗ ಇದೆ. ಪರಮಾತ್ಮ ಏನು ನೋಡ್ತಾ ಇದ್ದಾನೆ ಈಗ? ತನ್ನ ರೂಪರೂಪಾದಿಗಳಿಗೆ ಏನು ನೋಡ್ತಾ ಇದ್ದಾನೆ? ಅಭೇದವನ್ನು ನೋಡ್ತಾ ಇದ್ದಾನೆ. ಮತ್ತು ಜೀವ ಅದೇ ರೀತಿ ಜೀವ ಮತ್ತು ಜಡಾತ್ಮಕ ವಿಶ್ವವನ್ನು ನೋಡಲಿ ಅಂತ ಕೇಳಿದರೆ ಅದನ್ನು ಹೇಗೆ ನೋಡ್ತಿದ್ದಾನೆ ಈಗ? ಬೇರೆ ಅಂತ ನೋಡ್ತಿದ್ದಾನೆ. ಇದು ಅರ್ಥ ಮಾಡ್ಕೊಂಡ್ಮೇಲೆ ಯಾವನು ಯಾವುದನ್ನು ನೋಡ್ತಾನೋ ಅವನು ಇನ್ನೊಂದು ಅದನ್ನು ನೋಡ್ತಾ ಇದ್ದಾನೆ. ಗೊತ್ತಾಯ್ತಾ? ಈ ಕಣ್ಣು ಬೈಕ್ ನೋಡುತ್ತೆ. ಬೈಕ್ ನೋಡ್ತಾ ಏನಂತ ನೋಡ್ತಾ ಇದೆ? ಅದನ್ನು ಅದ್ರ ಬಣ್ಣನೂ ನೋಡ್ತಾ ಇದೆ ಜೊತೆಗೆ. ಮೈಕನ್ನು ಅದ್ರ ಬಣ್ಣನೂ ನೋಡ್ತಿದೆ ಹೊರತು ಮೈಕ್ ನೋಡ್ಲಕ್ಕೊಂದು ಅದ್ರ ಬಣ್ಣ ನೋಡ್ಲಕ್ಕೊಂದು ಕಣ್ಣು ಅಂತಿಲ್ಲ. ಸೊ ಒಬ್ಬನೇ ಪರಮಾತ್ಮ ಎರಡನ್ನು ನೋಡ್ತಿದ್ದಾನೆ. ತನ್ನ ರೂಪರೂಪಗಳ ಅಭೇದವನ್ನು ನೋಡ್ತಿದ್ದಾನೆ ಮತ್ತು ಜೀವ ಜಡಾತ್ಮಕವಾದ ಜಗತ್ತಿನಿಂದ ಭೇದವನ್ನು ನೋಡ್ತಾ ಇದ್ದಾನೆ. ಅದಕ್ಕೆ ಭಗವಾನ್ ಜೀವಾಧಿಕಂ ವಿಭಕ್ತಂ ಸ್ವತಃ ಅಲ್ಲಿ ಭಗವದ್ಗೀತೆಯಲ್ಲಿ ಬರುತ್ತೆ, ಪ್ರವಿಭಕ್ತ ಅನೇ ಕಥ. ಅರ್ಜುನ ಏನಂತ ಕಂಡ ಜಗತ್ತನ್ನ? ಅನೇಕತಾ ಪ್ರವಿಭಕ್ತಂ ಜಗತ್. ಎಷ್ಟು ಭೇದ ಅಂತ ಕೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಭೇದವನ್ನು ರೂಪದ ಬಗ್ಗೆ ಜಗತ್ತನ್ನು ಕಂಡ ಅಂತ ಹೇಳ್ತಾರೆ. ಇದು ಹಾಗೆ. ಇದು ದೇವರೇ ಕಂಡಾಗ ನಚ ಮಾಯಾ ವಿನಾ ಮಾಯಾ ದೃಶ್ಯತೆ ವಿಶ್ವಮೀಶ್ವರ ಸದಾ ಪಶ್ಯತಿ ತೇನೇದಂ ನ ಮಾಯಾ ಇತಿ ಅವಧಾರ್ಯತಾಂ ಎಂದು ಹೇಳಿದ್ರು ಆಚಾರ್ಯ ಮಾತನ್ನು. ಅಪರೋಕ್ಷ ಜ್ಞಾನ ಇದ್ದವನು ಏನು ಬರೋದಿಲ್ಲ? ನ ಮಿಥ್ಯಾದರ್ಶನಂ ಕ್ವಚಿತ್, ಮಿಥ್ಯಾದರ್ಶನ ಬರೋದಿಲ್ಲ. ದೇರ್ಫೋರ್ ದೇವರು ಜಗತ್ತನ್ನು ಇದೆ ಅಂತ ಕಂಡ್ಮೇಲೆ ಏನಂತ ಅರ್ಥ ಅದು? ಇದೆ ಅಂತ ಅರ್ಥ. ಭೇದ ಕಂಡ್ಮೇಲೆ ಏನಂತ ಅರ್ಥ ಅದು? ಇದೆ ಅಂತ ಅರ್ಥ. ತನ್ನ ಅಭೇದ ಕಂಡ್ಮೇಲೆ ಏನಂತ ಅರ್ಥ? ತನ್ನಲ್ಲಿ ಇಲ್ಲ ಅಂತ ಅರ್ಥ. ಆ ರೀತಿ ಭಿನ್ನಂ ಪಶ್ಯೇತ್ ತತ್ ತಸ್ಮಾತ್ ತಥೋ ಅನ್ಯದೇವ, ಆದ್ರಿಂದ ಅದು ಬೇರೇನೇ ಆಗಿದೆ. ಭಗವತಾ ಭೇದೇನ ದೃಷ್ಟೇಷ್ವಪಿ ಕುತೋ ಭಿನ್ನಂ ನಯಿ ಚಂದ್ರ ಚಂದ್ರಾತ್ ಭಿನ್ನತ್ವೇನ ಅಸ್ಮಾಭಿರ್ ದೃಶ್ಯತೆ ತೇತಾವತಾ ಭಿನ್ನ ಮೈವಂ. ಈಗ ಆಯ್ತು ಬಿಡಿ, ಭಗವತಾ ಭೇದೇನ ದೃಷ್ಟತ್ವೇಪಿ ಕುತೋ ಭಿನ್ನಂ. ಆಯ್ತು, ದೇವರು ಭೇದದಿಂದ ಕಾಣಲಿ, ಆದರೂ ಭೇದ ಅಲ್ಲ ಅಂತ ಏನು ಹೇಳಬೇಕು ನಾವೀಗ? ಭಿನ್ನ ಅಲ್ಲ ಅಂತಾನೆ ಹೇಳೋಣ. ಪರಮಾತ್ಮ ಭೇದ ಕಂಡು ಕೂಡ ಭೇದ ಅಲ್ಲ ಅಂತಾನೆ ಹೇಳೋಣ. ಯಾತಕ್ಕೆ? ನಹಿ ಚಂದ್ರ ಚಂದ್ರಾತ್ ಭಿನ್ನತ್ವೇನ ಅಸ್ಮಾಭಿ ದೃಶ್ಯತೆ ತೇತಾವತಾ ಭಿನ್ನ ಮೈವಂ. ನಹಿ ದ್ರಷ್ಟು ಪರಮೇಶ್ವರಸ್ಯ ದೃಷ್ಟೇರ್ ಜ್ಞಾನಸ್ಯ ಉಪರಿ ಲೋಪೋ ವೈಪರೀತ್ಯಂ ಯಥಾರ್ಥತ್ವಂ ವಿದ್ಯತೆ ಅವಿನಾಶಿತ್ವಾ. ಈ ಚಂದ್ರ ಇದ್ದಾನೆ, ನಾವೇನ್ ಮಾಡ್ತೇವೆ ಈಗ? ಚಂದ್ರಾತ್ ಭಿನ್ನತ್ವೇನ ಅಸ್ವಾಭಿ ದೃಶ್ಯತೆ ಈ ದೇವತಾ ಭಿನ್ನ. ನಮಗೆ ಕಾಣದೇ ಒಂದು, ಇರದೇ ಒಂದು. ಚಂದ್ರ ನೋಡ್ತೀವಿ ಈಗ, ಎರಡು ಚಂದ್ರ ಕಾಣ್ತಾನೆ ಹೊತ್ತಾನೆ. ಎರಡು ಚಂದ್ರ ಕಂಡ್ರು ಕೂಡ ಏನಲ್ಲ ಅದು? ಭಿನ್ನ ಅಲ್ಲ, ಒಂದೇ ಚಂದ್ರ ಇರೋದು. ಆ ರೀತಿ ನಾವು ದೇವರಿಗೂ ಆಗಲಿ ಅಂತ ಕೇಳಿದರೆ ಇಲ್ಲ. ನಹಿ ದ್ರಷ್ಟು ಪರಮೇಶ್ವರಸ್ಯ ದೃಷ್ಟೇ ಜ್ಞಾನಸ್ಯ ವಿಪರಿಲೋಪೋ ವಿಪರೀತ್ಯಂ ಅಯಥಾರ್ಥತ್ವಂ ವಿದ್ಯತೆ. ಅದಕ್ಕೆ ಹೇಳಿದರು ನಹಿ ದೃಷ್ಟೇ ದ್ರಷ್ಟು ದೃಷ್ಟೇ ಏನಿಲ್ಲ, ವಿಪರಿಲೋಪ ಇಲ್ಲ. ಅಂದರೆ ಸರ್ವಜ್ಞರಾದ ಪರಮಾತ್ಮ ಇಲ್ಲಿ ದ್ರಷ್ಟ ಅಂದರೆ ಯಾವಾಗಲೂ ಕೂಡ ಏನಂತ ಹೇಳಬೇಕು? ಜ್ಞಾನಿ ಅಂದರೆ ಏನರ್ಥ ಅರ್ಥ? ಮುಖ್ಯವಾಗಿ ಅಪರೋಕ್ಷ ಜ್ಞಾನಿ ಅಂತಲೇ ಅರ್ಥ. ಮತ್ತು ಇನ್ನೂ ಜ್ಞಾನಿ ಅಂತ ದೇವರು ಕರೆದಾಗ ಏನಂತ ಅರ್ಥ? ಎಸ್ ಸರ್ವಜ್ಞ ಸರ್ವವಿತ್ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಜ್ಞಾನಂ ಅಂದ್ರೆ ಏನರ್ಥ? ಸರ್ವಜ್ಞಾತ್ವ ಅಂತಲೇ ಅರ್ಥ. ಅದೇ ರೀತಿನೇ ಇಲ್ಲಿ ಪಶು ದೃಷ್ಟು ಅಂದ್ರೆ ಏನರ್ಥ? ನೋಡುವವನು ಅಂತ ಅರ್ಥ. ನೋಡುವವನು ಏನರ್ಥ ಅರ್ಥ? ಎಲ್ಲವನ್ನೂ ನೋಡುವವನು ಅಂತ ಅರ್ಥ. ಎಲ್ಲವನ್ನು ನೋಡುವವನು ಅಂದ್ರೆ ಏನು? ಎಲ್ಲವನ್ನೂ ಸರಿಯಾಗಿ ನೋಡುವವನು ಅಂತ ಅರ್ಥ. ಅಂಥವನಿಗೇನು ಬರೋದಿಲ್ಲ, ಭ್ರಮೆ ಬರೋದಿಲ್ಲ. ಅದಕ್ಕೆ ದೃಷ್ಟು ದೃಷ್ಟೇಹಿ, ದೃಷ್ಟ ಅಂದ್ರೆ ನೋಡುವವನು. ದೃಷ್ಟು ನೋಡುವವನಿಗೆ ಯಾರವನಿಲ್ಲಿ? ಪರಮೇಶ್ವರಸ್ಯ ದೃಷ್ಟೇಹಿ, ದೃಷ್ಟೇಹಿ. ಅದಕ್ಕೆ ಭಗವತಿ ಹೇಳಬೇಕು ಉಪದ್ರಷ್ಟ ದೇವರಂತ ಕರೆದಿದ್ದಾರೆ. ಉಪದ್ರಷ್ಟ ಹನುಮಂತಾಚ, ದೇವರು ಬರೀ ದ್ರಷ್ಟ ಅಲ್ಲ. ಎಂಥ ದ್ರಷ್ಟ ಅವನು? ಉಪದ್ರಷ್ಟ. ಉಪದ್ರಷ್ಟ ಅಂದ್ರೇನು? ಉಪರಿ ವಿದ್ಯಮಾನ ದ್ರಷ್ಟ. ಇವ ಉಪನಿರ್ದೇಶಕ ಇದ್ದಾಗಲ್ಲ, ಮತ್ತೆ ನಿರ್ದೇಶಕ ಉಪನಿರ್ದೇಶಕರಲ್ಲಿ ಯಾರು ಪ್ರಧಾನ? ನಿರ್ದೇಶಕ ಪ್ರಧಾನ. ಹಾಗೆ ದ್ರಷ್ಟ ಜೀವ, ಉಪದ್ರಷ್ಟ ಪರಮಾತ್ಮ ಅಂದ್ರೆ ಯಾರು ದೊಡ್ಡವರಾದ್ರೆ ಈಗ? ಜೀವ. ಆ ಅರ್ಥ ಅಲ್ಲ ಅಲ್ಲಿ. ಉಪ ಅಂದ್ರೆ ಏನಲ್ಲಿ? ಉಪರಿ ವಿದ್ಯಮಾನ ದ್ರಷ್ಟ, ಮೇಲಿದ್ದು ನೋಡತಕ್ಕಂಥವನು ಅಂತ ಅರ್ಥ. ಅದು ಉಪಕರಣ, ಬ್ರಹ್ಮಸೂತ್ರನ ಹಾಗೇನೆ. ಉಪಕರಣ ಅಂದ್ರೆ ಈ ರೀತಿ ಅರ್ಥ ಮಾಡಬಾರ್ದು ಅದಕ್ಕೆ. ಉಪಕರಣ ಅಂದ್ರೆ ಏನೋ, ವೇದಗಳು ಕರಣ, ಬ್ರಹ್ಮಸೂತ್ರ ಉಪಕರಣ ಅಂತ ಹೇಳಿದಾಗ ಏನಾಯ್ತು ಇಲ್ಲಿ? ಬ್ರಹ್ಮಸೂತ್ರಗಳು ಕಡಿಮೆ ಅಂತ. ಅದು ಉಪರಿ ವಿದ್ಯಮಾನಂ ನಿರ್ಣಾಯಕತ್ತೆ ಏನೋ, ಉಪರಿ ವಿದ್ಯಮಾನತ್ವ ಅರ್ಥ ಮಾಡಿಕೊಂಡ್ರೆ ಉಪಕರಣ ಶಬ್ದಕ್ಕೆ ಈ ಅರ್ಥದಲ್ಲಿ ಉಪಕರಣ ಅಲ್ಲ. ಅದು ಅರ್ಥ ಮಾಡಬೇಕು ಅಂದ್ರೆ ಭಗವದ್ಗೀತೆ ಬಂದಿದೆ ಅರ್ಥ ಈಗಾಗಲೇ. ದೇವರನ್ನು ಜೀವನದಿಂದ ಕಡಿಮೆ ಮಾಡೋಕ್ಕಂತೂ ಸಾಧ್ಯ ಇಲ್ವಲ್ಲ, ಮೇಲೇನೆ ಮಾಡಬೇಕಲ್ಲ. ಅದಕ್ಕೆ ವೇದಕ್ಕಿಂತ ಬ್ರಹ್ಮಸೂತ್ರ ಏನ್ ಮಾಡಕ್ ಬರೋದಿಲ್ಲ, ಕಡಿಮೆ ಮಾಡಕ್ ಬರೋದಿಲ್ಲ. ಅದನ್ನ ಅರ್ಥ ಮಾಡಿಕೊಂಡ್ರೆ ಉಪಕರಣ ಅನ್ನೋ ಪದದಿಂದ ಕೆಲವು ವಾದ ಮಾಡಕ್ ಹೋಗ್ತಾರೆ. ಬ್ರಹ್ಮಸೂತ್ರ ಪ್ರಧಾನ ಅಲ್ಲ. ಟೀಕಾರಾಯರು ಉಪಕರಣ ಅಂತ ಕರೆದು ಬಿಟ್ಟಿದ್ದಾರೆ. ಉಪಕರಣ ಶಬ್ದ ಶಾಸ್ತ್ರದಲ್ಲಿ ಬಂದಿದೆ ಅಂತ ಕೇಳಿದ್ರೆ ಬಂದಿದೆ, ಆ ಶಾಸ್ತ್ರದ ಪದ. ಅದೇ ಪದ ಭಗವದ್ಗೀತೆಯಲ್ಲೂ ಬಂದಿರೋದ್ರಿಂದ ಇಲ್ಲಿ ಉಪಶಬ್ದ ಇದ್ದ ಮಾತ್ರಕ್ಕೇನೆ ಇಲ್ಲ, ಏನಲ್ಲ, ಕಡಿಮೆ ಆಗಲಿಲ್ಲ. ಹಾಗಿದ್ರೆ ನಯನ ಉಪನಯನ ಯಾವ ಸಣ್ಣದಾಗಿದ್ರೆ? ಉಪನಯನ ದೊಡ್ಡದೋ ಇದು ದೊಡ್ಡದೋ? ಉಪನಯನ ದೊಡ್ಡದು. ಅಲ್ಲೂ ಕೂಡ ಉಪನಯನ ಯಾವ್ದಾಯ್ತು, ಯಾವ್ದು ಜಾಸ್ತಿ ಆಯ್ತು? ಈಗ ಉಪನಯನ ಜಾಸ್ತಿ ಆಯ್ತು. ಇದು ಉಪನಯನ ಆಗಿಲ್ಲ, ಕಣ್ಣಿದೆ ನಯನ ಇದೆ, ಉಪನಯನ ಇಲ್ಲ. ಓ ಭಾರಿ ದೊಡ್ಡವನ್ನುತ್ತಾರ, ಓ ಪಾಪ ಅಂದ್ಬಿಡ್ತಾರೆ. ಆದ್ರಿಂದ ಉಪನಯನದಲ್ಲೂ ಕೂಡ ಉಪ ಹೇಗೆ ಶ್ರೇಷ್ಠನೋ, ಉಪದ್ರಷ್ಟದಲ್ಲಿ ಹೇಗೆ ಶ್ರೇಷ್ಠನೋ, ಇಲ್ಲೂ ಹಾಗೇನೆ. ದ್ರಷ್ಟ ದ್ರಷ್ಟ ಅಂತ ಹೇಳಿದಾಗ ಉಪದ್ರಷ್ಟ ಅಂತಾನೆ ಅರ್ಥ. ಇನ್ನೂ ತಗೊಳ್ಳಿ, ಸರ್ವೋತ್ತಮನಾದ ಪರಮಾತ್ಮ ಇಯಂ ಶ್ರುತಿ ವಿಪರಿಲೋಪ ವೈಪರೀತ್ಯಂ. ವೈಪರೀತ್ಯ ಅಂದ್ರೆ ಏನೋ, ವಿಪರೀತ. ವಿಪರೀತಶ್ಚ ಭಾವ ವೈಪರೀತ್ಯಂ ಅಂದ್ರೆ ಯಥಾರ್ಥತ್ವ ಇಲ್ಲದೆ ಇರಬೇಕು. ಅಯಥಾರ್ಥತ್ವ ವಿದ್ಯತೆ ಅವಿನಾಶಿತ್ವ. ದೇವರ ಬಗ್ಗೆ ಒಳ್ಳೆ ವಿಷಯ, ಅವಿನಾಶಿತ್ವ ಅವಿನಾಶಿತ ತದ್ವಿಧಿ ಏನ ಸರ್ವಮಿದಂ ತತಂ. ಪರಮಾತ್ಮ ಏನಾಗಿದ್ದಾನೆ? ವಿನಾಶ, ವಿನಾಶಿ, ಅವಿನಾಶಿ. ವಿನಾಶ ಇಲ್ಲದ್ದು, ವಿನಾಶ ಇರೋದು ವಿನಾಶಿ. ಧನ ಇರೋನ್ ಧನಿ, ವಿನಾಶ ಇರೋನ್ ವಿನಾಶಿ. ನವಿನಾಶಿ ಅಂದ್ರೆ ಏನು? ವಿನಾಶಿ ಅಲ್ಲದವನು. ನಿರ್ದೋಷತ್ವ ಅಬಾಧಿತತ್ವಾಚ್ಚ. ನಾಶಿತ್ವ ಅಂದ್ರೆ ಎರಡು ಅರ್ಥ ಹೇಳ್ತಾರೆ. ದೋಷ ಇರೋದು ಒಂದು ನಾಶನೇ, ಗೊತ್ತಾಯ್ತಾ? ದೋಷನೂ ಒಂದು ನಾಶ, ಮತ್ತೆ ಬಾಧಿತವಾಗೋದು ನಾಶನೇ. ದೇವರಿಗೆ ಎರಡೂ ಇಲ್ಲ. ಅದಕ್ಕೆ ನಿರ್ದೋಷತ್ವ ಅಬಾಧಿತತ್ವಾಚ್ಚ ಇತ್ತೇವಂ ಇಯಂ ಶ್ರುತಿ ಯತ್ತತ್ ಪ್ರಕೃತಂ ಶುಕ್ಲಾಧಿಕಂ ರೂಪಂ ಬ್ರಹ್ಮ ಭಗವಾನ್ ದ್ವೈತತ್ವೇನ ಸ್ವತಃ ಪರಸ್ಪರಂಚ ಭಿನ್ನತ್ವೇನ ನ ಪಶ್ಯತಿ. ಅವನ್ನ ಭಿನ್ನ ಅಂತ ಏನ್ ಮಾಡೋದು ತಿಳ್ಕೊಂಡಿಲ್ಲ. ಆದ್ರಿಂದಾಗಿನೇ ತದ್ವಿತೀಯಂ ಭಿನ್ನಂ ನಭವತಿ ತೇವಾಹ. ರೂಪ ರೂಪಗಳಿಗೆ ಭೇದ, ಮೂಲ ರೂಪಕ್ಕೂ ರೂಪಗಳಿಗೂ ಭೇದ ಅನ್ನೋ ಅಂಶ ಹೊರಟೋಯ್ತು. ಇಲ್ಲಿ ಭೇದ ಎರಡು ಪ್ರಸಕ್ತ ಆಯಿತು. ರೂಪ ರೂಪಗಳಿಗೆ ಭೇದ ಒಂದು ಪ್ರಸಕ್ತಿ, ಮೂಲ ರೂಪಕ್ಕೂ ರೂಪಗಳಿಗೂ ಭೇದ ಇನ್ನೊಂದು ಪ್ರಸಕ್ತಿ, ಎರಡೂ ಇಲ್ಲ. ಮತ್ತು ಸುಪ್ತವು ಸಕಲ ಭೇದಾಭಾವಂ ಇತ್ಯರ್ಥ. ಆದ್ದರಿಂದ ಅನೀನ್ ಹೇಳೋ ಪ್ರಸಂಗ ಅಲ್ಲ. ನಿದ್ರೆ ಕಾಲಕ್ಕೆ ಜೀವನಿಗೆ ಎಲ್ಲ ಕೂಡ ಅಭಿನ್ನವಾಗಿ ಕಾಣುತ್ತೆ ಅಂತ ಅರ್ಥದಲ್ಲಿ ಬಂದೇ ಇಲ್ಲ. ಅಲ್ಲೂ ಕಾಣೋದಿಲ್ಲ, ವಿಚಾರ ಬೇರೆ. ಆದರೆ ಈ ವಿಚಾರ ಬಂದಿದ್ದು ಅಲ್ಲೇ ಇಲ್ಲ. ಸಕಲ ಭೇದಾಭಾವ ವಿಪರಮೇವ ಏತತ್ ಕಿಂ ನಭವತಿ ಇತ್ಯತಃ ಎತ್ತದೋ ಅನ್ಯದಿತಿ. ಅಲ್ರಿ, ಇಲ್ಲಿ ಎರಡು ರೀತಿ ಪ್ರಶ್ನೆಗಳು ಯಾವಾಗಲೂ ಕೂಡ. ಪೂರ್ವಪಕ್ಷಿಯಾಗಿ ಕೇಳೋ ಪ್ರಶ್ನೆಗಳು ಕೆಲವು, ಶಿಷ್ಯರಿಗೆ ಕೇಳೋ ಪ್ರಶ್ನೆಗಳು ಕೆಲವು, ಅಥವಾ ಬರಬಹುದಾದ ಪ್ರಶ್ನೆಗಳು ಕೆಲವು. ಇಲ್ಲೇನು, ಸಕಲ ಭೇದಾಭಾವ ಪರಮೇವ ಏತತ್ ಕಿಂ ನಭವತಿ. ಯಾವುದರಿಂದನೂ ಭೇದ ಇಲ್ಲ. ಆಯ್ತು, ಒಂದು ಭೇದ ಇಲ್ಲ ಅಂತ ಒಪ್ಕೊಂಡಾಗಾಯ್ತು ನೀವೀಗ. ರೂಪಕ್ಕೂ ಮೂಲ ರೂಪಕ್ಕೂ ಅವತಾರ ರೂಪಗಳಿಗೂ, ಅವತಾರ ರೂಪಗಳಿಗೂ ಪರಸ್ಪರ ಭೇದ ಇಲ್ಲ ಅಂತ ಹೇಳಿದ್ರೆ, ಅದೇ ರೀತಿ ಇನ್ನೂ ಜಾಸ್ತಿ ಮಾಡ್ಕೊಂಡ್ಬಿಡೋಣ. ಎಲ್ಲೆಲ್ಲೂ ಭೇದ ಇಲ್ಲೇ ಇಲ್ಲ ಅಂತ ಯಾಕೆ ತಿಳ್ಕೊಂಡ್ಬಿಡಬಾರದು ಅಂತ ಕೇಳಿದರೆ, ನಿತ್ಯತಃ ಎತ್ತತೋ ಅನ್ಯದಿತಿ. ಎತ್ತತೋ ಅನ್ಯದ್ ವಿಭಕ್ತತ್ವೇನೈವ ಪಶ್ಯೇದಿತಿ ವಾಕ್ಯಶೇಷ. ಮುಂದೆ ವಾಕ್ಯಶೇಷ ಇದೆ. ವಾಕ್ಯಶೇಷ ಅಂದ್ರೆ ಏನೋ, ವಾಕ್ಯದ ಉಳಿದ ಭಾಗ ಅಂತ ಅರ್ಥ. ವಾಕ್ಯದ ಉಳಿದ ಭಾಗ 20 ಅಂತ ಬರೆದಿದ್ದಾರೆ. ಮುಂದೆ ಶೇಷ ರುಪೀಸ್ ಅಂತ ಬರೆದಿದ್ದಾರೆ. 20 ಪದ ಮುಂದೆ ಏನು ಮಾಡಿದೆ, 20 ಲ್ಯಾಕ್ಸ್ ಅನ್ಕೊಂಡು ಹೊರಟ ಇವನು. ಇಲ್ಲ, ಏನಂತ ಬರೆದಿದ್ದಾರೆ, 20 ರುಪೀಸ್ ಅಷ್ಟೇನೆ ಇಲ್ಲ. ಅದಕ್ಕೆ ವಾಕ್ಯಶೇಷ ಆಗಿದೆ. ವಾಕ್ಯಶೇಷದಲ್ಲಿ ಅಥವಾ ಅರ್ಥಾನುವಾದೋ ಎಂ ಶಾಖಾಂತರ ಪಾಠೋವ. ಇಲ್ಲ ಒಂದು ಪ್ರಶ್ನೆ ಬಂತ, ಪದ ಇಲ್ಲ ಅಲ್ಲಿ ಉಪನಿಷತ್ತಲ್ಲಿ ಪದ ಇಲ್ಲ. ಮತ್ತೆ ಆಚಾರ್ಯ ಈ ಮತ್ತೆ ಎತ್ತಿ ಹೇಳ್ತೇನೆ ಅಂತ ಕೇಳಿದರೆ, ಅದಕ್ಕೆ ಅರ್ಥಾನುವಾದೋ ಎಂ ಅರ್ಥತಃ ಇದೆ ಅಂತ ಹೇಳ್ಕೊಳ್ಳೋದು ಒಂದು ಭಾಗ. ಅಥವಾ ಶಾಖಾಂತರ ಪಾಠೋವ, ಒಂದೇ ವಾಕ್ಯ ಎಷ್ಟೋ ಶಾಖೆಗಳಲ್ಲಿ ಬರುತ್ತೆ. ಆದ್ದರಿಂದ ಅದೇ ರೀತಿಯಲ್ಲಿನೇ ಶಾಖಾಂತರ ಪಾಠ ಇರುತ್ತೆ. ಆಚಾರ್ಯರ ಪಾತ್ರಿಗೆ ಟೀಕಾರ್ಯರು ಕೊಟ್ಟಂಥ ಒಂದು ಸಮಜಾಯಿಷಿ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಕೆಲವು ವಾಕ್ಯಗಳು ಕೋಟ್ ಮಾಡಿದ ರೀತಿಯಲ್ಲೇ ಇರೋದಿಲ್ಲ. ಅದಕ್ಕೆ ಎರಡು ಕಾರಣ ಇರುತ್ತದೆ. ಒಂದು ಕಾರಣ ಏನೋ, ಅರ್ಥ ಆಚಾರ್ಯರು ಶ್ರುತಿಗಳನ್ನು ಕೋಟ್ ಮಾಡ್ತಾರೆ ವ್ಯಾಖ್ಯಾನಾದಿಗಳಲ್ಲಿ. ಕ್ರಮ ಆಗಿರೋದಿಲ್ಲ ಅದು. ಕ್ರಮ ಯಾತಕ್ಕೆ ಬದಲಾಯಿಸ್ತಾರೆ ಅಂತ ಕೇಳಿದರೆ, ಅನುವಾದವಾದ್ದರಿಂದ ಕ್ರಮ ವ್ಯತ್ಯಾಸ ಮಾಡ್ತಾರೆ. ಆ ಪದ್ಧತಿ ಬಹಳಷ್ಟಿದೆ. ಸುಭತೀಂದ್ರ ಸ್ವಾಮಿಗಳು ಸುಬುದ್ರಾಮತೀರ್ಥರ ಗೀತಾಭಾಷ್ಯ ಟೀಕಾ ಕೋಟ್ ಮಾಡ್ತಾರೆ. ನರತಿ ಗೀತಾಭಾಷ್ಯ ಟೀಕಾ ಕೋಟ್ ಮಾಡ್ತಾರೆ. ಅವು ಸಿಕ್ಕವೆ, ವಾಕ್ಯನೂ ಸಿಕ್ಕವೆ. ಎಷ್ಟೋ ವ್ಯತ್ಯಾಸ ಇದೆ. ಅರ್ಥತ ಅನುವಾದ ಮಾಡ್ತಾರೆ ಹೊರತು ಅದೇ ವಾಕ್ಯ ಇಟ್ಟಿಲ್ಲ. ಮತ್ತು ಟೀಕಾರೇ ದ್ವೈತಿಗಳ ವಾಕ್ಯ ಕೋಟ್ ಮಾಡ್ತಾರೆ. ಅವ್ರ ವಾಕ್ಯವನ್ನೇ ಅವ್ರ ವಾಕ್ಯದಲ್ಲಿ ಕೆಲವು ಕೋಟ್ ಮಾಡಿ, ಕೆಲವನ್ನು ಅವ್ರ ವಾಕ್ಯದಲ್ಲಿ ಹೇಳ್ತಾರೆ, ಕೆಲವನ್ನು ಏನು ಮಾಡ್ತಾರೆ, ಅರ್ಥತ ಅನುವಾದ ಮಾಡಿಬಿಡ್ತಾ. ಆದ್ರಿಂದ ಆ ಅರ್ಥದಲ್ಲಿ ಇದೆ ಒಂದರ್ಥ. ಅಥವಾ ಶಾಖಾಂತರ ಪಾಠೋವ, ಅನೇಕ ಅನಂತ ಶಾಖೆಗಳುಂಟು ವೇದಕ್ಕೆ, ಒಂದೇ ವಾಕ್ಯ ಅನೇಕ ಸರ್ತಿ ಬಂದಿರುತ್ತೆ, ಅದರಲ್ಲಿ ಆ ಪಾಠ ಇರುತ್ತೆ, ಆದ್ದರಿಂದ ಯೋಚನೆ ಇಲ್ಲ. ಶಾಖಾಂತರ ಪಾಠೋವ ಉಕ್ತ ರೀತ್ಯ ವಾಕ್ಯಶೇಷ ರಾಯರೇಣೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಒಂದು ಕಡೆ ಇದೆ, ಇನ್ನೊಂದು ಕಡೆಗೆ ಪ್ರೀಣಾತ ಕರುಣಾಕರ ಅಂತ ಹೇಳ್ತಾರೆ. ನಾವು ಇಲ್ಲಿಲ್ಲ ಅಂತ ಕೇಳಿದ್ವಿ, ಇನ್ನೊಂದು ಅದೇ ಅವರದ್ದೇ ಇನ್ನೊಂದು ಗ್ರಂಥ ನಾವು ಪಾಠ ಬರೆದಿದೆ, ಗೊತ್ತಾಯ್ತಾ. ಆದ್ದರಿಂದ ರಾಯರು ಒಂದೇ ಪುಸ್ತಕ ನೋಡಿದ್ರೆ ಏನಿಸುತ್ತೆ, ನೋಡಿದ್ರೆ ಒಂದೇ ಪುಸ್ತಕ ಅವನೇನು ಕಾಣಿಸುತ್ತೆ ಅಂತ ಕೇಳಿದರೆ, ಓ ತಪ್ಪು ಹೇಳ್ತಾರೆ ಅಂತೇಳಿ. ಇನ್ನೊಂದು ಕಡೆ ಇರೋದ್ರಿಂದಾಗಿನೇ ಅವರೇ ಬರೆದಿರೋದು. ಮತ್ತೆ ಹೇಗೆ ವಕ್ತೃಗಳಲ್ಲೇ ಗ್ರಂಥಾಂತರದಲ್ಲಿ ಹೇಗೆ ವ್ಯತ್ಯಾಸ ಇರ್ತದೋ, ವೇದಗಳಲ್ಲಿ ಗ್ರಂಥ ಏನಂತ ಹೇಳಬೇಕಲ್ಲಿ ವಕ್ತೃ ಪ್ರಶ್ನೆ ಇಲ್ಲ ಅಲ್ಲಿ, ಅಪೌರುಷೇಯವಾದ್ದರಿಂದ. ಬಟ್ ಏನಿದೆ, ಶಾಖೆಗಳಿದೆ, ಶಾಖೆಗಳಲ್ಲಿ ಯಾರಾಗಿರುತ್ತೆ ಅಂತ ವ್ಯತ್ಯಾಸ ಇದೆ, ಯೋಚನೆ ಇಲ್ಲ. ಈ ರೀತಿ ಕೊಟ್ಟಿದ್ದರಿಂದ ಟೀಕಾರ ಇನ್ನೂ ಸ್ಪಷ್ಟ, ಯಾವ ಶಾಖೆ ಅಂತ ಹೇಳೋದು ಬರ್ತದೆ ಟೀಕಾರ ಇಲ್ಲ ಅಂತಲ್ಲ, ಎಲ್ಲ ಕಡೆ ಉತ್ತರ ಕೊಡಬೇಕಲ್ಲೀಗ. ಅದು ಸಾಮಾನ್ಯ ಉತ್ತರ ಕೊಟ್ಟುಬಿಟ್ರು. ಎಲ್ಲಿ ಆಚಾರ್ಯ ಎಂಥವರೀಗ ಪೂರ್ಣ ಪ್ರಮಿತರಾದವರು, ಆ ಬಗ್ಗೆ ವಿವಾದನೇ ಇಲ್ಲ. ಶ್ರುತಿಸಿದ್ಧವಾದ ಪ್ರಾಮಾಣ್ಯ ಅವರಲ್ಲಿದೆ. ಅಂದಮೇಲೆ ಅವ್ರು ಹೇಳಿದ್ಮೇಲೆ ಏನರ್ಥ, ಅದಕ್ಕೆ ಅರ್ಥ ಮಾಡಬೇಕು ಅಂತ ತೋರಿಸಿಕೊಡ್ತಾ, ಎಂದೆಂದ ಎಲ್ಲೆಲ್ಲಿ ಇಂಥ ವಾಕ್ಯಗಳು ಬಂದರೂ ಕೂಡ ಅತಿದೇಶ ಅಂತ ಮಾಡಬಹುದು, ಇದೇ ಉತ್ತರ ಕೊಟ್ಟುಬಿಡಬೇಕು. ಅದು ಮತ್ತೆ ಯೋಚನೆ ಮಾಡ್ತಾ ಕೂಡಬಾರದು. ಯಾವುದು ಪಾಠಾಂತರಗಳು ಹಾಗೆ ನಮ್ಮಲ್ಲಿ ದೊಡ್ಡ ಗಲಾಟೆ, ಮೂಲ ಸರ್ವಮೂಲದ ಬಗ್ಗೆನೇ ಭಾರಿ ಪಾಠಗಳ ಗಲಾಟೆ. ಋಷಿಕೇಶ್ವರಿ ಪಾಠ ಸರಿ, ಜಯತೀರ್ಥರ ಪಾಠ ತಪ್ಪು ಅಂತೇಳಿ ತಮಾಷೆ ಅಂದರೆ, ಋಷಿಕೇಶ್ವರಿತ್ರ ಪಾಠಕ್ಕೂ ತ್ರಿಕೋಪಟಿತಾಚಾರ ಪಾಠಕ್ಕೂ ಹೊಂದೋದಿಲ್ಲ. ಮೊದಲು ಇಬ್ಬರು ಸಾಕ್ಷಾತ್ ಶಿಷ್ಯನೇ ಅಂದಮೇಲೆ ಹಾಗಿದ್ರೆ ಜಯತೀರ್ಥರು ಯಾಕೆ ಬರ್ತೀರಿ? ಇವಾಗ ಜಯತೀರ್ಥರ ಪಾಠ ಅಲ್ಲ, ಪದ್ಮನಾಭತೀರ್ಥರ ಪಾಠ ಹೇಳಿತಾ. ಅಂದಮೇಲೆ ಪರಸ್ಪರ ಆಚಾರ್ಯ ಪಾಠಾಂತರ ಸಮ್ಮತ ಅಂತ ಪಾಠ, ಆಚಾರ್ಯ ಪಾಠಾಂತರ ಸಮ್ಮತ, ಅಪಪಾಠ ಸಮ್ಮತ ಅಲ್ಲ. ನಿರಾಕರಣೆ ಯಾವಾಗ ಯಾವ್ದು ಮಾಡ್ಬೇಕು ನಾವೀಗ? ಅಪಪಾಠ ನಿರಾಕರಣೆ ಮಾಡಬೇಕು, ಪಾಠಾಂತರ ನಿರಾಕರಣೆ ಮಾಡಬಾರದು. ಉಕ್ತ ರೀತ್ಯ ಹೌದು ಅಷ್ಟೇ, ಅದರಿಂದ ದೋಷ ಏನು ದೋಷ ಅಲ್ಲ. ಉಕ್ತ ಆಚಾರ್ಯ ಅವರೇ ಗ್ರಂಥ ಬರಿಬೇಕಾದ್ರೆ ಅದೇ ರೀತಿ ಬರೆಯೋದ್ರೆ ನಿಯಮ ಇಲ್ಲ, ಮತ್ತು ವೇದಗಳನ್ನು ಹಾಗೆ ಹೇಳಬೇಕು. ನಾವೇ ಬರೆದಾಗ ಅದೇ ರೀತಿ ಬರಿಬೇಕಾಗಿಲ್ಲ ಈಗ, ಅರ್ಥ ಆಯ್ತಾ? ಅದಕ್ಕೆ ಇವರು ಸತ್ಯನಾಥ ಸ್ವಾಮಿಗಳು ಗೀತಾ ತಾತ್ಪರ್ಯ ನ್ಯಾಯದೀಪಿಕಾ ವಾಕ್ಯ ವಿವೇಕ ಅಂತ ಒಂದು, ಗೀತಾಭಾಷ್ಯ ಪ್ರಮೇಯ ದೀಪಿಕಾ ವಾಕ್ಯ ವಿವೇಕ ಅಂತ ಒಂದು ಎರಡು ಗ್ರಂಥ ಬರೆದಿದ್ದಾರೆ. ಅದು ವಿಶೇಷ ಏನಂತ ಕೇಳಿದ್ರೆ ಒಂದು ವಿಚಿತ್ರ ಅಂಶ ಹೇಳ್ತಾರೆ ಅವರು. ಗೀತಾ ತಾತ್ಪರ್ಯಕ್ಕೆ ಟೀಕಾ ಬರೆದ್ರು ನ್ಯಾಯದೀಪಿಕಾ ಅಂತ ರೇರಾಯರು. ಒಂದು ಏನಾಯ್ತು, ಕಳೆದೋಯ್ತು ಅಂತದ್ದು ಒಂದು ವಾದ ಕಳೆದೋಯ್ತು. ಆಮೇಲೆ ಏನು ಮಾಡಿದ್ರು ಅವರು, ಮತ್ತೆ ಬರೆದ್ರು. ಅದಕ್ಕೆ ಎರಡು ಪಾಠ ವ್ಯತ್ಯಾಸ ಕಾಣುತ್ತೆ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಎರಡು ಪ್ರತಿಗಳಲ್ಲಿ ವ್ಯತ್ಯಾಸ ಯಾತಕ್ಕಿದೆ ಅಂತ ಕೇಳಿದರೆ, ಮೊದಲು ಬರೆದವರೇ ಆಮೇಲೆ ಬರೆದವರು ಅವರೇನೆ, ಗೊತ್ತಾಯ್ತಾ? ಏನು ಮಾಡಿದರು, ಅರ್ಥ ಒಂದೇ, ಅರ್ಥದಲ್ಲಿ ವ್ಯತ್ಯಾಸ ಆಗಿಲ್ಲ, ಪಂಕ್ತಿಗಳ ಅನುಕೂಲ ವ್ಯತ್ಯಾಸವಾಗ್ತದೆ, ಏನು ತಪ್ಪಲ್ಲ. ಇದು ಹೇಳಿದ್ರೆ ಆಚಾರ್ಯ ಮಗ ಇದೇ ಮಾತನ್ನು ಹೇಳಬೇಕು. ಆಚಾರ್ಯ ಕಳೆದೋಯ್ತು ಪ್ರಶ್ನೆ ಅಲ್ಲ, ಏನು ಹೇಳಿದರು, ತತ್ವದ್ದು ಒಂದ್ಗಡೆ ಹೇಳ್ತಾ ಇದ್ದಾರೆ, ಅದು ಬರ್ಕೊಂಡ್ಬಿಟ್ಟಾಯ್ತು ಒಬ್ರು, ಅದೇ ಅನುವಾದ ಮಾಡ್ತಿದ್ದಾರೆ. ಅದೇ ವಾಕ್ಯದಲ್ಲಿ ಮಾಡಬೇಕಾದ್ರೆ ವ್ಯತ್ಯಾಸ ಮಾಡಿದ್ರೆ ಆಯ್ತು, ಅದೇ ಅದು ಪಾಠ ಅಂತಾರೆ. ಅದೇ ಬ್ರಹ್ಮಸೂತ್ರದಲ್ಲಿ ಏನಾಗುತ್ತೆ ಗೊತ್ತಾ, ತತ್ವ ಪ್ರದೀಪಕ್ಕೂ ಜಯತೀರ್ಥರಿಗೂ ಋಷಿಗೆ ವ್ಯತ್ಯಾಸ ಇಲ್ಲ ಅಂತ ಕೇಳಿದರೆ, ಶ್ರುತಿ ಉದಾಹರಣೆ ಅಲ್ಲಿ ವ್ಯತ್ಯಾಸಗಳು ಜಾಸ್ತಿ. ಕೆಲವರು ಶ್ರುತಿ ಎಷ್ಟು ಕೊಟ್ಟು ಮಾಡಿರ್ತಾರೆ ಒಂದು ಪಾಠದಲ್ಲಿ, ಸ್ವಲ್ಪ ಸ್ವಲ್ಪ ಒಂದು ಪಾಠದಲ್ಲಿ ಪೂರ್ತಿ ಇರುತ್ತೆ, ಒಂದು ಪಾಠದಲ್ಲಿ ಸ್ವಲ್ಪ, ಒಂದು ಪಾಠದಲ್ಲಿ ಪೂರ್ತಿ. ಇದು ಪಾಠಾಂತರ ಅಂತ ಕರಿಬಾರ್ದು, ಏನಂತ ಕರಿಬೇಕು ಅದಕ್ಕೆ? ಅಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ ಅವರು ಪೂರ್ತಿ ಶ್ರುತಿ ಬೇಕಾದರೂ ಪೂರ್ತಿ ಬರ್ಕೊಂಡ್ರು, ಆಚಾರ್ಯ ಸ್ವಂತ ಬರಲಿಲ್ಲ, ಸ್ವಲ್ಪ ಸ್ವಲ್ಪ ಬರ್ಕೊಂಡ್ರು ಅಷ್ಟೇ, ಗೊತ್ತಾಯ್ತಾ? ಅವ್ರು ಬರ್ಕೊಂಡ ಮೇಲೆ ಇಬ್ಬರದು ಒಂದೇನೆ, ಆದ್ರೆ ಬರ್ಕೊಳ್ಬೇಕಾದ ಪೂರ್ತಿ ಬರ್ಕೊಂಡು ಸ್ವಲ್ಪ ಬರ್ಕೊಳ್ಳೋದು ಬೇರೆ. ಆ ದೃಷ್ಟಿಯಲ್ಲಿ ಆಚಾರ್ಯ ಸ್ವಂತ ಕೈಯಿಂದ ಬರೋದಿಲ್ಲ, ನೆನಪಿರಬೇಕು. ಆಚಾರ್ಯ ಏನ್ ಮಾಡ್ತಾ ಇದ್ದಾರೆ, ಸತ್ಯತೀರ್ಥ ಭಾಷ್ಯ ಮಾಲಿಕತ್. ಇವತ್ತು ಆಫೀಸ್ಗಳಲ್ಲಿ ಯಾರು ಆಫೀಸರು ಏನು ಬರೆಯೋದಿಲ್ಲ, ಲೆಟರ್ ಬರೆಯೋದಿಲ್ಲ, ಬರ್ ಟೈಪ್ ಮಾಡಿದ ಕೊನೆ ಏನ್ ಮಾಡ್ತಾರೆ, ಸೈನ್ ಮಾಡ್ತಾರೆ ಅಷ್ಟೇ. ಅದು ದೊಡ್ಡ ದೊಡ್ಡವರಿಗೆ ಅನ್ವಯವಾಗೋದು. ವೇದವ್ಯಾಸರು ಸಹ ಏನ್ ಮಾಡಿದ್ರು, ಮಹಾಭಾರತ ಸ್ವಂತ ಬರೀಲಿಲ್ಲ, ಏನ್ ಮಾಡಿಸಿದ್ರು, ಗಣೇಶಕ್ಕೆಲ್ಲಿ ಬರೆಸಿದ್ರು. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಪಾಠಾಂತರ ಅಂಬೋದು ಅತ್ಯಂತ ನಮಗೆ ಗ್ರಾಹ್ಯ. ಶಾಖಾಂತರ ಪಾಠೋವ ಉಕ್ತ ರೀತ್ಯ ವಾಕ್ಯಶೇಷೆ ದ್ವಿತೀಯ ಸದ್ಭಾವಸ್ಯ ಉಕ್ತತ್ವಾದಿತ್ಯರ್ಥಃ. ಸೊ ದ್ವಿತೀಯ ಸದ್ಭಾವ ಹೇಳಿದ ಮೇಲೆ ಆ ಸಕಲ ಅಭಾವ, ಸಕಲ ಭೇದಾಭಾವ ಹೇಳಬಾರ್ದಾಗ ಸರಿಯಲ್ಲ. ತಸ್ಯ ಅನ್ಯೋರ್ಥ ಇದೆ ಚೆನ್ನ ಬಿಡೋದಿಲ್ಲ ಅವನು, ಅದಕ್ಕೆ ಇನ್ನೊಂದು ಅರ್ಥ ಮಾಡ್ತೇವೆ ಅಂದರೆ, ತಥಾ ಸತಿ ವಿಭಕ್ತಂ ಯತ್ ಪಶ್ಚೇತ್ ತನ್ನಾಸ್ತಿ ಇತ್ತೇತಾವತ ಪೂರ್ಣತ್ವೇನ ಶೇಷವೈಯರ್ಥ. ಹಾಗಿದ್ರೆ ವಿಭಕ್ತವನ್ನು ನೋಡೋದಿಲ್ಲ ಅಂತ ಅಷ್ಟೇ ಹೇಳಬೇಕು ಹೊರತು ಉಳಿದೆಲ್ಲ ಹೇಳಬಾರ್ದು. ನದೃಷ್ಟ ಹುದೃಷ್ಟ ಇವೆಲ್ಲ ಹೇಳಬೇಕು ಕಾರಣ ಇರಲಿಲ್ಲ, ಇಲ್ಲ ಅಂತ ಅಷ್ಟೇ ಹೇಳಿದ್ರೆ ಸಾಕಾಗ್ತಿತ್ತು, ಅಷ್ಟು ಹೇಳಿಲ್ಲ. ಆದ್ರಿಂದಾಗಿನೇ ನೀನು ಹೇಳೋ ಅಭಿಪ್ರಾಯ ಅವರಿಗಿಲ್ಲ. ಇತೋಪಿ ನಿರ್ವಿಶೇಷ ಚೈತನ್ಯ ಮಾತ್ರ ಅವಸ್ಥಾನಂ ಅಸ್ವಸ್ಥಾನಂ ಅಸ್ಯ ಅರ್ಥೋ ನಭವತಿ ಇತ್ಯಾಹ ನಹೀತಿ. ಮತ್ತಿನ್ನೊಂದು ಹೇಳ್ತಾರೆ ನಿಮ್ಮ ಪ್ರಕಾರ, ಅದ್ವೈತಗಳ ಪ್ರಕಾರ ಏನು ಹೇಳೋದು, ಕೊನೆಗೆ ಏನು ಹೊಡೆಯೋದು, ನಿರ್ವಿಶೇಷ ಚೈತನ್ಯ ಅಷ್ಟೇ, ಜಡ ಯಾವುದು ಎಲ್ಲ ಎಲ್ಲ ಸುಳ್ಳು, ಚೈತನ್ಯ ಎಲ್ಲ ಒಂದೇ. ಅದು ಒಂದು ಚೈತನ್ಯ ಕೂಡ ಏನದು, ನಿರ್ವಿಶೇಷ. ಇದು ಅವ್ರ ವಾದ, ಅದ್ರ ಪರ ಹೊರಟಿಲ್ಲ. ನೀನು ಹೇಳ್ಕೊ, ತಾವ್ರು ಹೇಳ್ತಾರೆ, ನಮ್ಗೆ ಅಭ್ಯಂತರ ಇಲ್ಲ. ಅದು ವೇದ ಹೇಳುತ್ತೆ ಅಂತ ಹೇಳಬೇಡ. ಇತೋಪಿ ನಿರ್ವಿಶೇಷ ಚೈತನ್ಯ ಮಾತ್ರ ಅವಸ್ಥಾನಂ ಅಸ್ಯ ಅರ್ಥಃ ನಭವತಿ. ನಿರ್ವಿಶೇಷ ಚೈತನ್ಯ ಮಾತ್ರ ಅವಸ್ಥಾನ ಪದ ಹೇಗಿದೆ ನೋಡಿ, ನಿರ್ವಿಶೇಷ ಚೈತನ್ಯ ಮಾತ್ರ ಅವಸ್ಥಾನ, ಅವಸ್ಥಾನ ಇರೋದು, ಯಾವುದು ಮಾತ್ರ ಒಂದೇ, ಯಾವುದು ಚೈತನ್ಯ. ಎಂಥ ಚೈತನ್ಯ? ನಿರ್ವಿಶೇಷ ಚೈತನ್ಯ. ನಿರ್ವಿಶೇಷ ಸ್ವಯಂಭಾತೆ ಕಿಮಜ್ಞಾನಾವೃತಂ ಭವೇತ್ ಅಂತ ಹೇಳ್ತಾರಲ್ಲ. ನಿರ್ವಿಶೇಷತ್ವ ಬೌದ್ಧರು ಶೂನ್ಯಕ್ಕೆ ಏನು ಹೇಳ್ತಾರೋ, ಅದ್ವೈತಗಳು ಏನು ಹೇಳ್ತಾರೆ ಬ್ರಹ್ಮನಿಗೆ, ಅದೇ ಮಾತನ್ನು ಹೇಳ್ತಾರೆ. ಅರ್ಥ ಇದಕ್ಕೆ ಬಂದಿಲ್ಲ. ನಹಿ ಯಾತಕ್ಕೆ ಅಂದರೆ, ನಹಿ ದೃಷ್ಟು ದೃಷ್ಟೇ ವಿಪರಿಲೋಪೋ ವಿದ್ಯತೆ ಇತಿ ಹೇತೋಶ್ಚ. ಹೇತು ಕೊಡ್ತಾ ಸರ್ವಜ್ಞ ಅಂತ ಕರೆದಿದ್ದಾರೆ. ಸರ್ವಜ್ಞ ಅಂತ ನಿರ್ವಿಶೇಷ ಆಗಾದ ಅವನೀಗ, ನಿರ್ವಿಶೇಷ ಚೈತನ್ಯ ಆಗೋದಾಗಿದ್ದರೆ ಸರ್ವಜ್ಞ ಅಂತ ಕರೀತಿರ್ಲಿಲ್ಲ, ಬರೀ ಚೈತನ್ಯ ಅಂತಿದ್ರಷ್ಟೇ. ಅತ್ರ ಹೇತುಗ್ರಹಣಂ ಸ್ವರೂಪ ಕಥನಂ ಏನಂತ, ಅತ್ರ ಹಿ ವಾಕ್ಯೇ ದೃಷ್ಟೃದೃಷ್ಟ್ಯೋ ಸಂಬಂಧ ಕಥನೇನ ನಿರ್ವಿಶೇಷತ್ವ ಬಾಧ್ಯತೆ. ನಿರ್ವಿಶೇಷ ಚೈತನ್ಯ ಅನ್ನೋ ಪದಕ್ಕೆ ದೃಷ್ಟು ದೃಷ್ಟೇ ಪದ, ದೃಷ್ಟು ದೃಷ್ಟೇ ಸರ್ವಜ್ಞನಾದ ಅವನ ಜ್ಞಾನಕ್ಕೆ, ಸರ್ವಜ್ಞನಾದ ಅವನ ಜ್ಞಾನಕ್ಕೆ ಅಂತ ಹೇಳಿದ ಮೇಲೆ ಅವನಿದ್ದಾನೆ, ಅವನಿಗೆ ಸರ್ವಜ್ಞತ್ವ ಇದೆ ಅಂತ ಹೇಳಿದ್ರಿಂದ ಅವನಿಗೆ ಗುಣ ಬಂತ, ಗುಣ ಹೋಯ್ತೋ. ಈಗ ಗುಣ ಗುಣದಿಂದ ಕೂಡಿರೋದೇನದು, ಗುಣ ವಿಶಿಷ್ಟ ಅಂದಮೇಲೆ ನಿರ್ವಿಶೇಷ ಆಗಲಿಲ್ಲ. ಉಪಚಾರವಯಮಿತಿ ಚೆನ್ನ, ಮತ್ತೆ ಬಿಡಲಿಲ್ಲ, ಔಪಚಾರಿಕವಾಗಿ ಹೇಳ್ತಾರೆ ಅಂತ ಹೇಳಿದ. ಉಪಚಾರವಯಮಿತಿ ಚೆನ್ನ ಅನುಪ, ಉಪಚಾರ ಅಂದ್ರೆ ಏನರ್ಥ? ಉಪಚಾರ ಅಂದ್ರೆ ಏನು? ಮುಖ್ಯ ಅರ್ಥ ತಗೊಳ್ಬಾರ್ದು ಅಂತ ಅರ್ಥ. ಇವನು ಸಿಂಹರಿ ಅಂದ, ಅವನು ಸಿಂಹನ ಅಲ್ಲ. ಏನೋ ಯಾವ ಅರ್ಥ ಹೇಳಿದ್ದಾರೆ? ಈಗ ಕೆಲವು ಸಾದೃಶ್ಯಾದಿ ಗುಣ ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ದಾರೆ ಹೊರತು ಅವನೇ ಸಿಂಹ ಅಲ್ಲ, ಮುಖ್ಯ ಅರ್ಥ ತಗೊಳ್ಳೋದಿಲ್ಲ. ಅದಕ್ಕೆ ಉಪಚಾರೋಯಂ ಇತಿ ಚೆನ್ನ ಅನುಪ, ಅದೇ ಹೇಳಿದ್ರೆ ಊಟ ಕೂತ ನಿಮ್ಮದೇ ಮನೆ ಅಂತ ಹೇಳ್ತಾರೆ. ಏನದು ಉಪಚಾರ? ಯಾತಕ್ಕೆ ಉಪಚಾರ? ಅವ್ರು ಹೇಳ್ತಾರೆ ಉಪಚಾರ ಕೇಳಿದ್ರು ಅಂತ ಹೇಳ್ತಾರೆ ಇವರು ಕೂಡ. ಉಪಚಾರಕ್ಕೆ ಸಂಸ್ಕೃತ ಪದ ಸರಿ ಹಾಗೆ ಬಂದಿರೋದು. ಉಪಚಾರ ಆದ್ರೆ ಉಪಚಾರ ಷೋಡಶೋಪಚಾರ ಹಾಗೆ ಮಾಡ್ಕೋಬಾರ್ದು ಅಷ್ಟೇ. ದೇವ್ರ ಷೋಡಶೋಪಚಾರ ಆಗಿ ಹೇಳ್ತೀವಿ ಅಂದ್ರೆ ತಪ್ಪಾಗಿಬಿಡ. ಉಪಚಾರ ದೇವರಿಗೆ ಬಾಳುತ್ತೆ, ನಮ್ದು ಹಾಗೆ ಆಗಿರೋದು. ಇರೋದೇ ಇಲ್ಲಲ್ಲ, ಸೋವರ್ಣ ಸ್ಥಾನ ಉಪಚಾರನೇ ಬರೀ ಮಾತೆಲ್ಲ ಇರ್ತದೆ ಹೊರತು ಏನಿರೋದೇ ಇಲ್ಲ. ಆದ್ರೆ ಆ ಅರ್ಥ ಅಲ್ಲ ಅದಕ್ಕೆ. ಅಲ್ಲಿ ಸ್ವಾರಸ್ಯ ಷೋಡಶೋಪಚಾರ ಅಂತ ಯಾತಕ್ಕೆ ಕರೀತಾರೆ ಗೊತ್ತಾ? ಅಲ್ಲೂ ಗೌಣಾರ್ಥನೇ. ಯಾವ ರೀತಿ ಗೌಣಾರ್ಥ ಅಂದ್ರೆ, ನಮ್ಮದು ದೇವರಿಗೆ ಕೊಟ್ಟರೆ ಏನಾಗ್ತಿತ್ತು? ಸರಿ, ದೇವರದ್ದು ದೇವರಿಗೂ ಉಪಚಾರ ಕೊಟ್ಟಾಗಿರೋ ಅಷ್ಟೇ. ದೇವರದ್ದು ದೇವರಿಗೆ ಕೊಟ್ಟರೆ ಉಪಚಾರ ಕೊಟ್ಟಾಗಲಿಲ್ಲ, ಅದು ನಿಜವಾದ ಕೊಟ್ಟಾಗೇನೇ ಆಗಲಿಲ್ಲ, ಅದು ಉಪಚಾರ ಕೊಟ್ಟಾಗಲೆಕ್ಕ. ಅದಕ್ಕೆ ಆ ಅರ್ಥದಲ್ಲಿ ಷೋಡಶ ಉಪಚಾರ ಪೂಜೆ ಕರೆಕ್ಟ್. ಕೊಟ್ಟಾಗ ಮಾಡೋದೊಂಬ ಅರ್ಥ ಅಲ್ಲ, ಮತ್ತೆ ಅಲ್ಲ ಕೊಟ್ಟಾಗ ಮಾಡೋದಲ್ಲ, ಕೊಡೋದೇ ಅವಂದು ಅವನಿಗೆ ಕೊಡೋದು. ಅದನ್ನೇ ಕೆರೆಗೆ ನೀರು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು. ಒಳ್ಳೆ ಶಬ್ದ ಉಪಚಾರಕ್ಕದು. ಈ ಅರ್ಥ ಮಾಡ್ಕೊಂಡು ಪಜಿತ ಆಗಿಬಿಟ್ಟಿರೋದು. ಏನೋ ಈಶಾವಾಸ್ಯ ಅನುಸಂಧಾನ ಇಟ್ಕೊಂಡಾಗ ಉಪಚಾರ ಶಬ್ದಕ್ಕೆ ಅರ್ಥ ಆಗ್ತದೆ. ತಥಾಸತಿ ವಿಭಕ್ತಂ ಯತ್ಪಶ್ಚೇತ್ ನಭವತಿ ಇತ್ಯ ಸಂಬಂಧ ಕಥನೇನ ನಿರ್ವಿಶೇಷತ್ವ ಬಾಧ್ಯತೆ. ಉಪಚಾರೋಯಮಿತಿ ಚೆನ್ನ ಅನುಪತ್ಯ ಅಭಾವ. ಯಾವಾಗಲೂ ಮುಖ್ಯಾರ್ಥಕ್ಕೂ ಅನುಪತ್ತಿ ಬಂದಾಗ ಔಪಚಾರಿಕ ಅರ್ಥ ಮಾಡಬೇಕು. ಅನುಪತ್ತಿ ಇಲ್ಲ, ಯಾವುದಕ್ಕಿಲ್ಲ? ಮುಖ್ಯಾರ್ಥಕ್ಕಿಲ್ಲ. ಆ ಪದ ಸೇರಿಸ್ಕೋಬೇಕು. ಮುಂದೆ ಬೇರೆ ಕಡೆ ಹೇಳ್ಬಿಟ್ಟಿದ್ದಾರೆ ಅನ್ನೆಲ್ಲ ಕೂಡ. ಅನುಪತ್ಯ ಅಭಾವ ಮತ್ತೆ ಹೇಳಿದ್ ಉಪತ್ತಿನೇ ಇದೆ. ಅನುಪತ್ಯ ಅಭಾವ ಅಂತಂದು ಅಂದ್ರೆ ಉಪತ್ತಿನೇ ಇರೋದ್ರಿಂದ ಔಪಚಾರಿಕ ಅರ್ಥ ಮಾಡಬಾರದು. ವಿಧ ಉದಾಹರಣೆಗೆ ಅವಂದೇ ಮನೆ ಅಂತೇಳಿ, ಉಪಚಾರ ಅಲ್ಲ ಅದು, ಸೇಳಿ ಅವನ ಹೆಸರಲ್ಲಿದೆ. ಈಗ ಅದು ನಿಜವಾಗ್ಲೂ ಅವನ ಮನೆಯೇ, ಅವನ ಮನೆ ಅಲ್ಲದನ್ನ ಅವನ ಮನೆ ಅಂತ ಕರೆ ಏನ್ ಹೇಳ್ಬೇಕಾಗ? ಉಪಚಾರ ಅಂತ ಕರಿಬೇಕು. ದೃಷ್ಟೇ ಇತ್ತಾವ ಇತ್ತೇತಾವತಾ ಪೂರ್ಣತ್ವೇನ ದೃಷ್ಟಗ್ರಹಣ ವೈಯರ್ಥ್ಯಾಚ. ಮತ್ತೆ ಬರೀ ಜ್ಞಾನ ಅಂತ ಹೇಳಲಿಲ್ಲ, ದೃಷ್ಟು ಅಂತ ಪದ ಇಟ್ಕೊಂಡು ದೃಷ್ಟಿ ಅಂತ ಕರೆದ ಮೇಲೆ ಮುಖ್ಯವಾಗಿ ಕೂಡ ಏನ್ ಮಾಡಿದ್ದಾರೆ? ವಿಶೇಷ ಇದೆ ಅಂತ ಹೇಳೋದಕ್ಕೋಸ್ಕರನೇ ಹೇಳಿದ್ದಾರೆ. ಏತೇನ ದೃಷ್ಟು ದೃಷ್ಟೇ ರೀತಿ ಸಮಾನಾಧಿಕರಣ್ಯಂ ಇತ್ತೇತದಪಿ ನಿರಸ್ತಂ. ಅದಕ್ಕೆ ದೃಷ್ಟು ದೃಷ್ಟೇ ಎರಡು ಸಮಾನಾಧಿಕರಣ್ಯ ಮಾಡ್ಕೊಂಡ್ಬಿಡ್ತೇವೆ ಅಂತ ಕೇಳಿದರೆ ಅದು ಸಾಧ್ಯ ಇಲ್ಲ. ಕಿಂಚ ದೃಷ್ಟಿಶ್ಚೇತ್ ಸ್ವರೂಪ ಮಾತ್ರ ತದ ಕಿಮಪೇಕ್ಷೆಯ ಕರ್ತೃ ಪ್ರತ್ಯಯ. ಅದ್ರ ಏನರ್ಥ ಗೊತ್ತಾ? ಅವ್ ನಾವು ಹೇಳ್ತೇವೆ ಆನಂದೋ ಬ್ರಹ್ಮ ಅಂತ ಹೇಳ್ತೇವೆ, ಆನಂದಿ ಬ್ರಹ್ಮ ಅಂತ ಆರಿತ್ಯ ಹೇಳ್ತೇವೆ ಅಂತ ಕೇಳಿದ್ರೆ ಹೇಳೋದಕ್ಕೆ ಬರೋದಿಲ್ಲ, ನಿಮಗೆ ಬರೋದಿಲ್ಲ, ನಮಗೆ ಬರ್ತದೆ. ಯಾಕೆ? ವಿಶೇಷ ಒಪ್ಪಿದವರು ನಾವು. ನೀವು ನಿರ್ವಿಶೇಷ ಅಂತ ಕರೆದ ಮೇಲೆ ವಿಶೇಷ ಒಪ್ಪಬಾರದು. ಕಿಂ ಅಪ್ಪ ಕಿಮಪೇಕ್ಷೆಯ ಕರ್ತೃ ಪ್ರತ್ಯಯ. ನಮ್ಮಲ್ಲಿ ಒಂದು ಅದು ಉಪಯೋಗಿಸುವ ಕೃತ್ಯ ಇದೆ. ಈಗ ನಿಮ್ಮಲ್ಲಿ ಏನು ಕೃತ್ಯ ಇದೆ? ಈಗ ಅಥವಾ ಯುಕ್ತ ಏವೇ ಮೋಕ್ಷೇ ಭೇದ ಸದ್ಭಾವ ಅಭ್ಯುಪಗಮಃ. ಆದ್ದರಿಂದ ಯಾಜ್ಞವಲ್ಲಿಕೆಯರು ಮೈತ್ರಿ ಹೇಳತಕ್ಕಂಥ ಮಾತಿನಲ್ಲಿ ಮುಖ್ಯವಾದ ಅಭಿಪ್ರಾಯ ಏನಂತಿದೆ ಅಲ್ಲಿ, ಮೋಕ್ಷದಲ್ಲಿ ಸ್ಪಷ್ಟವಾಗಿ ಭೇದ ಸದ್ಭಾವ ಭೇದ ಇದ್ದೇ ಇದೆ ಅಂತ ಆಯ್ತೆ ಹೊರತು ಯಾರ್ಯಾರಿ ಭೇದ? ಜೀವ ಪರಮಾತ್ಮರಿಗೆ ಜಡದಿ ಪಂಚಭೇದ ಇದೆ ಅಂತ ಹೇಳಬೇಕೆ ಹೊರತು ಯಾವುದನ್ನು ಹೇಳಬಾರ್ದು. ಮತ್ತೆ ರೂಪರೂಪಗಳಿಗೆ ಭೇದ ಸದ್ಭಾವ ಅಚ್ಚ ಮಾಡ್ಕೋಬಾರ್ದು. ನಾನು ಆ ವಾಕ್ಯ ಬಗ್ಗೆ ಇನ್ನೊಂದು ವಾಕ್ಯ ತೆಗೆದ. ವಿಷ್ಣುತಂತ್ರಣದ ವೈಶಿಷ್ಟ್ಯ ಅಂದರೆ ಆಚಾರ್ಯರು ಆಯಾ ಉಪನಿಷತ್ತಿನ ಭಾಷೆದೊಳಗೆ ಬರತಕ್ಕಂಥ ವಾಕ್ಯ ಕಲ್ಲಲ್ಲಿ ಅರ್ಥ ಬರೀತಾರೆ. ಇಲ್ಲಿ ಮಾತ್ರ ಏನು ಮಾಡಿದ್ದಾರೆ, ಎಲ್ಲ ಉಪನಿಷತ್ತಿನ ಎಲ್ಲ ವಾಕ್ಯಗಳು ಅರ್ಥ ಹೇಳಿಬಿಡ್ತಾರೆ. ಆದರೆ ತತ್ವ ನಿರ್ಣಯ ಒಂದು ಓದಿಬಿಟ್ರೆ ಮತ್ತೆ ದಶೋಪನಿಷತ್ತಿನ ಯಾವ ಗೊಂದಲದ ವಾಕ್ಯಗಳು ಮತ್ತೆ ಓದೋ ಕಾರಣ ಇಲ್ಲ. ಅದಕ್ಕೆ ಎಲ್ಲ ಹೇಳಿಬಿಟ್ಟಿರ್ತಾರೆ ಈಗ. ಅದಕ್ಕೆ ಪ್ರಕರಣ ಅಂತ ಹೇಳಿ ಒಂದಿಷ್ಟು ಆ ರೀತಿಯ ಪ್ರಕರಣ ಇದೆ. ಎಲ್ಲ ಒಂದು ವಿಪ್ರತಿಪನ್ನ ವಾಕ್ಯಗಳಿಗೆ ತಾತ್ಪರ್ಯ ಹೇಳೋದೇ ಇಲ್ಲಿ ಮುಖ್ಯ ಉದ್ದೇಶ. ಇನ್ನೊಂದು ಆಚಾರ್ಯ ಏನು ಮಾಡಿದಾರೆ ಗೊತ್ತಾ? ಇಲ್ಲಿ ಇಷ್ಟೇ ಡಿಟೇಲ್ ಆಗಿ ಹೇಳೋದ್ರಿಂದ ಭಾಷೆಯಲ್ಲಿ ಅಷ್ಟೇ ವ್ಯವಸ್ಥೆ ವಿಚಾರ ವಿಶೇಷ ಬರೆಯೋದಿಲ್ಲ. ಛಾಂದೋಗ್ಯದಲ್ಲಿ ತತ್ವಾಂಶ ಜಾಸ್ತಿ ಬರದೇ ಇಲ್ಲ. ಅಲ್ಲಿ ದೊಡ್ಡ ಕೊಟೇಷನ್ ಕೊಟ್ಬಿಡ್ತಾರೆ, ಆರ್ಗ್ಯೂ ಯಾವ ಆರ್ಗ್ಯುಮೆಂಟ್ಸ್ ಕೊಟ್ಟಿಲ್ಲ, ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಆದ್ದರಿಂದ ಇದನ್ನು ಅಲ್ಲಿ ಸೇರಿಸ್ಕೋಬೇಕು. ಇದು ತತ್ವ ನಿರ್ಣಯ ಟೀಕಾ, ತತ್ವ ನಿರ್ಣಯ ಆದ್ರೆ ಟೀಕಾ ಓದ್ತೇನೆ. ಬರೀ ಚಾಂದೋಗ್ಯ ಭಾಷೆ ಓದ್ದವರಿಗೆ ತತ್ವಾಂಶ ಬಗ್ಗೆ ಆಚಾರ್ಯರು ಬಹಳಷ್ಟು ಹೇಳ್ದಾಗ ಕಾಣೋದಿಲ್ಲ. ಅಲ್ಲಿ ಇಲ್ಲಿ ಹೇಳಿದ್ದನ್ನ ಅಲ್ಲಿ ಹೇಳಿಲ್ಲ. ಉಕ್ತಂನೋ ವಕ್ತಿ ಭೂಯಃ, ರಾಯರಿಗೇನೆ ಉಕ್ತಂನೋ ವಕ್ತಿ ಭೂಯಃ ಹೇಳಿದ ಮೇಲೆ ಆಚಾರ್ಯರು ಟಿಪ್ಪಣಿಕಾರರಿಗೆ ಹಾಗೆ ಹೇಳಿದಾಗ ಭಾಷ್ಯಕಾರರು ಆದ್ರಿಂದ ಆ ರೀತಿ ಮತ್ತೆ ಹೇಳೋದಕ್ಕೆ ಹೊರಟಿಲ್ಲ. ಪ್ರಕರಣಾವಸ್ಥೆಯಲ್ಲೇ ಎಲ್ಲ ತಿಳಿಸ್ಬಿಟ್ಟಿರ್ತಾರಾಗ್ಲೇ. ನಾನು ಗತಾಹ ಕಲಾಹ ಇತಿ ವಾಕ್ಯೇ ಮುಕ್ತಸ್ಯ ಪರಮಾತ್ಮೈಕ್ಯಂ ಸ್ಫುಟಮೇವ ಉಚ್ಯತೆ, ಮತ್ತೆ ಶುರು ಮಾಡಿದ. ಗತಾಹ ಕಲಾ ಪಂಚದಶ ಪ್ರತಿಷ್ಠಾ ಇತ್ಯಾದಿ ವಾಕ್ಯಗಳಲ್ಲಿ ಸ್ಪಷ್ಟ ಕಾಣ್ತಾ ಇದೆ ನೋಡಿ ಪರಮಾತ್ಮೈಕ್ಯ. ಎಲ್ಲೆಲ್ಲಿ ಸ್ಪಷ್ಟ ಕಾಡತ್ತಂತೂ ಏನಿಲ್ಲ, ನಿಜವಾಗಲೂ ಕೂಡ ಸ್ಪಷ್ಟವಾಗಿ ಭೇದನೇ ಕಾಣೋದು. ತಥಾಹಿ ಮುಕ್ತಿಕಾಲೇ, ಅಲ್ಲಿ ಬಂದಿರೋ ವಿಷಯ ಹೇಳ್ತಾರೆ. ಮುಕ್ತಿಕಾಲೇ ವಿದುಷ ದೇಹಾರಂಭಕಾ ಪ್ರಾಣಾದ್ಯಾಹ ಪಂಚದಶ ಕಲಾ ಪ್ರತಿಷ್ಠಾ ಸ್ವಕಾರಣಾನಿ ಪ್ರತಿ ಗತಾ ಭವಂತಿ. ಮುಕ್ತಿಕಾಲೇ, ಮುಕ್ತಿಕಾಲದಲ್ಲಿ ವಿದುಷ ಜ್ಞಾನಿಯಾದವನಿಗೆ ದೇಹಾರಂಭಕಾಹ ದೇಹದ ಹುಟ್ಟಿಗೆ ಕಾರಣವಾಗತಕ್ಕಂತಹ, ಪ್ರಾಣಾದ್ಯಾಹ ಪ್ರಾಣ ಮೊದಲಾದಂತಹ ಪಂಚದಶ ಕಲಾ ಹದಿನೈದು ಕಲೆಗಳು, ಪ್ರತಿಷ್ಠಾ ಏನಾಗುತ್ತವೆಲ್ಲ, ಪ್ರತಿಷ್ಠಾ ಅಂದರೆ ತಮ್ಮ ಮೂಲ ಕಾರಣಗಳು, ಸ್ವಕಾರಣಾನಿ ಪ್ರತಿ ಗತಾ ಭವಂತಿ, ತಮ್ಮ ಕಾರಣದಲ್ಲಿ ಏನಾಗುತ್ತದೋ ಸೇರ್ಕೊಂಡ್ಬಿಡುತ್ತೆ. ಗಡಿಗೆ ಇದೆ, ಒಡೆದೋಯ್ತು, ಏನಾಯ್ತದೆ ಈಗ, ಮಣ್ಣಲ್ಲಿ ಸೇರ್ಕೊಂಡ್ಬಿಡುತ್ತೆ. ಯಾವುದರಿಂದ ಮಣ್ಣೆ ಗಡಿಗೆ ಕಾರಣ ಯಾವುದು, ಮಣ್ಣು. ಗಡಿಗೆ ಒಡೆದ ಏನಾಗಬೇಕದು, ಮಣ್ಣಾಗಬೇಕು. ಅದೇ ರೀತಿಯಲ್ಲಿ ಜೀವಕ್ಕೆ ದೇಹಕ್ಕೆ ಆರಂಭಕವಾದ ಯಾವುದು, ಪ್ರಾಣಾದಿ ಹದಿನೈದು, ಅವೆಲ್ಲ ಏನಾಗುತ್ತೆ ಅಲ್ಲಿಗೆ, ತನ್ನ ಕಾರಣ ಸೇರ್ಕೊಂಡ್ಬಿಡುತ್ತೆ. ತದಾ ತದಭಿಮಾನಿನೋ ದೇವಾಚ ಸರ್ವೇ ಪ್ರತಿ ದೇವತಾಸು ಸ್ವಮೂಲ ರೂಪೇಶು ಕಥಾಭವಂತಿ. ಇನ್ನು ಆಯಾ ಪಂಚದಶ ಕಲಕ್ಕೆ ಅಭಿಮಾನಿ ದೇವತೆಗಳಿದ್ದಾರಲ್ಲ, ಅವರೇನು ಮಾಡ್ತಾರೆ, ಪ್ರತಿ ದೇವತಾಸು ಸಂಬಂಧಪಟ್ಟ ದೇವತೆಗಳಲ್ಲಿ ಸ್ವಮೂಲ ರೂಪಗಳಲ್ಲಿ ಅಂತ ಅರ್ಥ. ಗತಾಭವಂತಿ ಕರ್ಮಾಣಿ ವಿದುಷ ಕೃತಾನಿ ನಿವೃತ್ತಾನಿ ವಿಜ್ಞಾನಮಯಶ್ಚ ಅಯಮಾತ್ಮ ವಿದ್ವಾನ್ ಪರೇವೇ ಪರಮಾತ್ಮನಿ ಸರ್ವ ಏಕೀಭವಂತೀತಿ. ಕರ್ಮಾಣಿ ವಿದುಷಾ ಕೃತಾನಿ, ಒಂದು ಕರ್ಮಗಳೇನಾಗುತ್ತೆ ಅಂತ ಕೇಳಿದರೆ, ಕರ್ಮಗಳೆಲ್ಲ ಯಾವುದೋ ಕರ್ಮಗಳೆಲ್ಲ, ಜ್ಞಾನಿ ಬಗ್ಗೆ ಮಾತಾಡ್ತಿರೋದು ಈಗ. ವಿದುಷಾಕೃತಾನಿ ನಿವೃತ್ತಾನಿ, ವಿದುಷಾಕೃತಾನಿ ನಿವೃತ್ತಾನಿ ಕರ್ಮಾಣಿ, ಪ್ರವೃತ್ತ ಕರ್ಮಗಳೆಲ್ಲ ಏನವು ಫಲಾಪೇಕ್ಷೆ ಹೊಂದಿರೋದಾದ್ದರಿಂದ ಅವುಗಳು ಪ್ರಸ ನಾಶ ಆಗಿಬಿಡುತ್ತ. ಇವೆಲ್ಲ ಏನಾಗುತ್ತೆ ಅಂದರೆ, ವಿಜ್ಞಾನಮಯಶ್ಚಾಯಂ ಆತ್ಮ ವಿದ್ವಾನ್ ಪರೇ ಅವ್ಯಯೇ ಪರಮಾತ್ಮನಿ ಸರ್ವೇ ಏಕೀಭವಂತಿ. ಪರಮಾತ್ಮ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ನೋಡಿದರೆ ಹೇಗಿದೆ ಅರ್ಥ ಅಂತ ಹೇಳ್ತಾ, ಈ ಅರ್ಥದಲ್ಲೇ ಸಾಕಷ್ಟು ಗೊಂದಲ ಇದೆ ಆತನಿಗೆ. ಮೂಲ ಕಾರಣಕ್ಕೆ ಹೋಗುತ್ತೆ ಅಂತ ಹೇಳಿದರೆ ಏನಾಯ್ತು, ಇಲ್ಲಿಗೆ ಕಾರಣದಲ್ಲಿ ಈ ಕಾರ್ಯ ಕಾರಣದಲ್ಲಿ ಹೋಯ್ತೇ ಹೊರತು ಎಲ್ಲ ಭೇದ ಹೋಯ್ತು ಎಲ್ಲಿದೆ ಈಗ, ಅದಕ್ಕೆ ಇಲ್ಲೇ ಇಲ್ಲ, ಅದನ್ನೆಲ್ಲ ಮುಂದೆ ಹೇಳ್ತಾರೆ. ತಥಾಚ ಕಥಂ ಮುಕ್ತಿಯನಂತರಮಿ ಭೇದೋಭಿಧೀಯತೆ ಇತ್ಯತೋ ವಾಕ್ಯಂ ಸಮ್ಯಕ್ ವ್ಯಾಚಷ್ಟೇ ಕರ್ಮಾಣಿ. ಅದಕ್ಕೆ ಹೇಳ್ತಾರೆ, ಇದೇ ವಾಕ್ಯ ತಪ್ಪರ್ಥ ಮಾಡಿಕೊಂಡಿದ್ದೆ, ನೀ ತಿಳ್ಕೊಂಡ ಅರ್ಥ ಅಲ್ಲಿ ಬಂದಿಲ್ಲ. ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೇ ಅವ್ಯಯೇ ಸರ್ವ ಏಕೀಭವಂತಿ ಇತ್ಯತ್ರಾಪಿ ಏಕೀಭಾವೋ ಮತ್ಯೈಕ್ಯಂ ಕ್ಷೀರಾಬ್ಧಿ ಸ್ಥಿತ ತದ್ರೂಪಾಪೇಕ್ಷೆಯ ಸ್ಥಾನೈಕ್ಯಂ ವಾ. ಇದಿಷ್ಟು ಕೂಡ ಅನುವ್ಯಾಖ್ಯ ಅಂತ ಹೇಳ್ಬೇಕಾದ್ರೆ ಹೇಳ್ಬಿಡ್ತಾರೆ. ಐಕ್ಯವಾಕ್ಯ ಬಂದಾಗಲೇ ಏನು ಮಾಡಬೇಕಾಗ, ಸ್ವಾತಂತ್ರ್ಯ ಚ ವಿಶಿಷ್ಟತ್ವೇ, ಗೊತ್ತಾಯ್ತಾ, ಅದೆಲ್ಲ ಕಾರಣ ಇಟ್ಟಿರೋದ್ರಿಂದ ಎಂದು ಕೂಡ ನಾವು ಐಕ್ಯ ಬಂದ ತಕ್ಷಣ ಏನು ಮಾಡೋಕ್ಕೆ ಹೋಗಬಾರ್ದು, ಸ್ವರೂಪ ಐಕ್ಯ ಅಂತ ಅರ್ಥ ಮಾಡಬಾರ್ದು, ಗೊತ್ತಾಯ್ತಾ. ಗೌಣ ಐಕ್ಯ ಬೇಕಾದಷ್ಟಿದೆ, ಅದು ಮಾಡಿ ತೋರಿಸ್ತಾರೆ ಈಗ. ನಿಮ್ಮ ಅರ್ಥ ಏನಪ್ಪ, ಎಲ್ಲವೂ ಕೂಡ ಏಕೀಭಾವ ಹೊಂದುತ್ತೆ ಅಷ್ಟೇ ತಾನೇ, ಏಕೀಭಾವ ಅಂದ್ರೆ ಏನು ತಿಳ್ಕೊಂಡಿದ್ದಿ ಅದನ್ನು ಹೇಳ್ತಾರೆ. ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ, ಕರ್ಮಾಣಿ ಕರ್ಮಗಳು ವಿಜ್ಞಾನಮಯನಾದ ಆತ್ಮ, ಇವರೆಲ್ಲ ಏನಾಗ್ತಾರೆ, ಅವ್ಯಯೇ ಪರೇ ಅವ್ಯಯನಾದ ಪರಮಾತ್ಮನಲ್ಲಿ ಏಕೀಭವಂತಿ ಒಂದಾಗ್ತಾರೆ. ಅಷ್ಟೇ ಹೋದಲ್ಲ ವಾಕ್ಯ, ಈ ವಾಕ್ಯಕ್ಕೇನರ್ಥ, ಏಕೀಭಾವ ಮತ್ಯೈಕ್ಯಂ ಕ್ಷೀರಾಬ್ಧಾದಿಸಿ ತದ್ರೂಪಾಪೇಕ್ಷೆ ಸ್ಥಾನೈಕ್ಯಂ ವಾ. ಮತ್ಯೈಕ್ಯ ಸ್ಥಾನೈಕ್ಯ, ಪರಮಾತ್ಮನಲ್ಲಿ ಎಲ್ಲರೂ ಒಂದಾಗಿ ಬಿಡ್ತಾರೆ. ಈ ಅಣ್ಣ ತಮ್ಮ ಬೇರೆ ಬೇರೆ ಮನೆ ಮಾಡಿ ಒಂದಾಗಿಬಿಟ್ರು, ಏನರ್ಥ, ಅಣ್ಣ ಇದು ಅಣ್ಣ ತಮ್ಮ ಒಬ್ಬರು ಸೇರ್ಕೊಂಡ್ಬಿಟ್ರ, ಅವ್ರ ವಿರೋಧ ಪರಿಹಾರ ಆಯಿತು ಅಂತ. ಅಲ್ಲಿ ಮತ್ಯೈಕ್ಯ, ಮತ್ತೆ ಭೇದ ಬಂದಿತ್ತು, ಮತ್ತೆ ಐಕ್ಯ ಬಂದು ಸುಲಭ ನಾವು ಹೇಳ್ತೇವೆ, ಒಂದಾದ್ರೂ ಅಂತ ಹೇಳೋದಿಲ್ಲ. ಮತ್ತೆ ಇಲ್ಲಿಂದ ಎಲ್ಲರೂ ಹರಿದ್ವಾರ ಬದರಿಗೆ ಹೋಗ್ಬಿಡೋಣ, ಈ ಕಡೆಯಿಂದ ಬೇರೆ ಆ ಕಡೆಯಿಂದ ಬರ್ತೀವಿ, ಹರಿದ್ವಾರದಲ್ಲಿ ಒಂದಾಗಿಬಿಡೋಣ. ಹರಿದ್ವಾರ ಒಂದಾಗಿಬಿಡೋಣ ಅಂದ್ರೆ ಏನರ್ಥ, ಒಂದೇ ಕಡೆ ಸೇರೋಣ ಅಂತ. ಒಂದಾಗಿಬಿಡೋಣ ಶಬ್ದಕ್ಕೆ ಸ್ಥಾನ ಐಕ್ಯ ಅಂತ ಅರ್ಥ, ಇಲ್ಲಿ ಮತ್ತೆ ಐಕ್ಯ ಅಂತ ಅರ್ಥ. ಎಷ್ಟು ಐಕ್ಯ ಇದೆ ಈಗ, ಅದನ್ನು ಬಿಟ್ಟುಬಿಟ್ಟು ಇದೇ ಅರ್ಥ ಯಾಕೆ ಮಾಡಲಿಕ್ಕೆ ಕೊಡ್ತೀನಿ ನೀನೀಗ, ಮತ್ತೆ ಮುಖ್ಯ ಐಕ್ಯ ಬಾಧ ಇದೆ ಈಗಾಗಲೇ ಹೇಳ್ಬಿಟ್ಟು. ಈ ಅರ್ಥ ಯಾವುದಕ್ಕೆ ಮಾಡಬೇಕು ಅಂತ ಕೇಳಿದರೆ, ಮುಖ್ಯ ಐಕ್ಯ ಅವಕಾಶನೇ ಇಲ್ಲ, ಇಲ್ಲಿ ಜೀವ ಎಲ್ಲ ಪರಮಾತ್ಮ ಹೇಳ್ಬಿಟ್ಟಿದ್ದಾರೆ ಈಗಾಗಲೇ, ಮುಖ್ಯ ಐಕ್ಯ ಇಲ್ಲಿ ಸಾಧ್ಯ ಇಲ್ಲ, ಅಲ್ಲಿ ಏನು ಹೇಳಬೇಕಾಗ, ಇಂಥ ಅರ್ಥನೇ ಹೇಳಬೇಕು. ಏಕೀಭಾವ ಮತ್ಯೈಕ್ಯಂ ಕ್ಷೀರಾಬ್ಧಾದಿ ತದ್ರೂಪಾಪೇಕ್ಷೆಯ ಸ್ಥಾನೈಕ್ಯಂ ವಾ. ಅತ್ರ ವಾಕ್ಯೇ ಕಥಿತೆ ಇತಿ ಶೇಷ, ಅತ್ರ ವಾಕ್ಯೇ ಕಥಿತ ಅಭೇದ ಅಂತ ಬೇಕಾದ್ರೆ ಇಟ್ಕೋಬಹುದು. ವಿಷಯೈಕ್ಯ ವಿಷಯೈಕ್ಯಾನ್ ಮತೀನಾಂ ಐಕ್ಯಂ ತದೈಕ್ಯಾನ್ ಮತಿಮತಾಂ ಐಕ್ಯಂ ಇತಿ ಲಕ್ಷಿತ ಲಕ್ಷಣ ಇತ್ಯರ್ಥ. ಇಲ್ಲಿ ಮತ್ತೊಂದು ಸ್ವಾರಸ್ಯವನ್ನು ಹೇಳ್ತಾರೆ. ಉದಾಹರಣೆಗೆ ಸಂಸಾರಾವಸ್ಥೆಯಲ್ಲಿ ಏನಾಗಿದೆ ನಮಗೀಗ? ಎಲ್ಲ ಜ್ಞಾನಿಗಳಲ್ಲೂ ಏಕಮತ್ಯ ಇರಬೇಕು ಅಂತ ನಿಯಮ ಇಲ್ಲ. ದುಷ್ಟದ್ಯುಮ್ನ ಯಾರು ಭೂರಿ ಶ್ರವಸ್ಸು, ಸಾತ್ಯಕಿ ಭೂರಿ ಶ್ರವಸ್ಸು, ದುಷ್ಟದ್ಯುಮ್ನ ದ್ರೋಣಾಚಾರ್ಯ, ಒಳ್ಳೆಯವರು ಕೆಟ್ಟವರು ದೇವತೆಗಳು, ಬರೀ ಒಳ್ಳೆಯವರು ಭಾರಿ ದೇವತೆಗಳು, ಒಬ್ರು ಹೊಡೆದಾಡ್ತಾರೆ. ಏನ್ ಮಾಡ್ಬೇಕಾಗ? ಪುರುಷರು ಸಾತ್ವಿಕ ಕೊಂದು ಹಾಕ್ಬಿಡ್ತಾನೆ, ರೋಣಾಚಾರನ ದೃಷ್ಟೋದ್ಯಮ ಏನ್ ಮಾಡ್ತಾನೆ, ಅವ್ರ ದೇಹ ಹೊಡೆದಾಕ್ಬಿಡ್ತಾನೆ. ಗೊತ್ತಾಯ್ತಾ? ಇದೆಲ್ಲ ನೋಡಿದ್ರೆ ಏನಾಗುತ್ತೆ ನಮಗೆ? ಸಜ್ಜ ಎಷ್ಟು ಗಲಾಟೆ ಸಜ್ಜನರಲ್ಲಿ ಎನಿಸಿಬಿಡುತ್ತದೆ. ಇವೆಲ್ಲ ಯಾವ ಎಲ್ಲಿ ಕಾಣೋದು? ಇದೆಲ್ಲ ನಿಮಿತ್ತಾಂತರದಿಂದಾಗಿ ಸಂಸಾರಾವಸ್ಥೆಯಲ್ಲಷ್ಟೇ. ಮುಕ್ತಿಯಲ್ಲ ಅವ್ರು ಹೊಡೆದಾಡ್ತಾರೆ ಅಂತ ತಿಳ್ಕೊಬಾರದು. ಮತ್ತೆ ಏನಲ್ಲ, ಎಲ್ಲ ಮತ್ತೆ ಏ ಗಲಾಟೆನೇ ಇಲ್ಲ, ಹೆಸರು ಕೂಡ ಇಲ್ಲ. ಮತ್ತೆ ಈಗ ನಾವು ಅನ್ಕೊಳ್ಳೋದು ದೇವರ ಸಂಕಲ್ಪ ನಮ್ಮ ಸಂಪರ್ಕ ಸಮರ್ ಭೇದ ವ್ಯತ್ಯಾಸನೇ ಇರುತ್ತೆ. ಗೊತ್ತಾಯ್ತಾ? ಆದ್ರೆ ಮುಕ್ತಿಯಲ್ಲಿ ಏನಾಗುತ್ತೆ? ಕಾಮೇನಮೇ ಕಾಮ ಆಗ. ಯಾವ ಕಾಲಕ್ಕೂ ಕೂಡ ಎಲ್ಲರ ಚಿಂತನೆ ಒಂದೇನೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು. ಅಲ್ಲಿ ಏಕ ಅಂತ ಕರೆದಿದ್ದಾರೆ, ಎಲ್ಲ ಬುದ್ಧಿ ಒಂದೇ ಅಂತ ಅರ್ಥನ? ಏಕ ವಿಷಯ ಅಂತ ಅರ್ಥ, ಒಂದೇ ವಿಷಯದಲ್ಲಿರುತ್ತೆ, ಏಕ ಪ್ರಕಾರ ಅಂತಾನು ಅರ್ಥ. ಅಲ್ಲಿ ಐಕ್ಯಕ್ಕೆ ಏನರ್ಥ ಮಾಡ್ತೀರಿ ನೀವೀಗ? ಅದೇ ಅರ್ಥನೇ ಇಲ್ಲಿ ಮಾಡಬೇಕು. ಎಲ್ಲರ ಬುದ್ಧಿನೂ ಒಂದೇ, ಎಲ್ಲರ ಮನಸ್ಸು ಒಂದೇ. ಇನ್ನೂ ಶುರು ಮಾಡ್ತಾರೆ, ನಾಲ್ಕೈದು ಜನ ಬಂದಿರ್ತಾರೆ, ನಿಂದೇನಪ್ಪ ಅಂತ ಕೇಳ್ತಾರೆ. ನಾವೆಲ್ಲ ಒಂದೇ ಅಂದ್ಬಿಡ್ತಾರೆ. ಏನಂತಾನ? ನಾವೆಲ್ಲ ಒಂದೇ. ಒಂದೇ ಅಂದ್ರೆ ಏನು? ಏಕಾಭಿಪ್ರಾಯದವರು ಅಂತ ಅರ್ಥ. ಎಷ್ಟು ಕಡೆ ಉಪಯೋಗಿಸ್ ನಿತ್ಯದಿಂದಲೂ ಉಪಯೋಗಿಸ್ತೇವೆ ನಾವಿದ್ರೆ, ಅದನ್ನು ಬಿಟ್ಟುಬಿಟ್ಟು ನೀವು ಬೇರೆ ಅರ್ಥ ಮಾಡಕ್ಕೆ ಯಾಕೆ ಸಾಧ್ಯ? ಸ್ಥಾನ ಅಲ್ಲಿಗಿರಲಿ, ನಾಳೆ ದಿವಸ ಅದು ಕಟ್ಟಿರ. ಓಂ ಜನ್ಮಾದ್ಯಸ್ಯ ಯಸೋನ್ಮಯಾಧಿತರತಶ್ಚಾರ್ಥೇಶ್ವ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯ.